ఆనంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణావేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణశే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్భూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచ్యుతానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహంధి విశుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామా భవంతేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. శ్రీగురుభ్యో నమః. హరిః ఓం. శ్రీశాంఘ్రిసేవకం నిత్యం భూసురాగ్రకులోద్భవం వాసమాదిశీలాక్షేత్రే శేషదాసగురుం భజే. శ్రీగురుభ్యో నమః. నిన్నెవరిగూ శేషదాసుల సుడారియ ಸ್ವಲ್ಪ ಭಾಗ ನೋಡಿದವು. ಭಗವಂತ ನಮ್ಮ ಶರೀರದಲ್ಲಿ ತ್ವಕು ಮೊದಲಾದ ಧಾತು ಕರಣ ದೇಹದಲ್ಲಿ ಅನೇಕ ರೂಪಗಳಿಂದ ವ್ಯಾಪ್ತನಾಗಿ ಪ್ರಕೃತಿ ಕಾಲ ಕರ್ಮ ಜೀವ ಲಕ್ಷಣದಂತೆ ಸಖನಾಗಿ ಮಾಡಿ ತಜ್ಜನಿತವಾದ ಸುಖ ದುಃಖ ಫಲ ಅನಷ್ಣನ್ ಎಂಬೋ ಶ್ರುತಿಯಂತೆ ಏಕಮೇವ ಏನೂ ಉಣದೆ ಜೀವರಿಗೆ ಹಾಕುವ ತೆರ ಅಂದ್ರು. ಇಲ್ಲಿ ಹೇಳುತ್ತಾರೆ ಭಗವಂತ ಪ್ರತಿಯೊಬ್ಬರ ಶರೀರದಲ್ಲೂ ಸಪ್ತ ಧಾತುಗಳಿವೆ. ಆ ಧಾತುಗಳಲ್ಲಿ ಕಣಕಣದಲ್ಲಿ ವ್ಯಾಪಿಸಿದ್ದಾನೆ. ಹಾಗೆ ನಮ್ಮಲ್ಲಿ ಇಂದ್ರಿಯಗಳಿವೆ, ಇಂದ್ರಿಯಗಳ ಗೋಲಕಗಳಿವೆ, ಅಲ್ಲೆಲ್ಲವೂ ಕೂಡ ಭಗವಂತ ಅನೇಕ ರೂಪಗಳಿಂದ ವ್ಯಾಪಿಸಿ ನಿಂತಿದ್ದು ನಮ್ಮಿಂದ ಎಲ್ಲ ಕರ್ಮ ಮಾಡಿಸ್ತಾ ಇದ್ದಾನೆ. ಈ ಮಾಡಿ ಮಾಡಿಸುವುದು ಅಂದರೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೋಬೇಕು. ನಾವೊಂದು ಕಡೆ ಮಾಡುತ್ತಾ ಇದರಂತೆ ನೀ ಮಾಡು ಅಂತ ಮಾಡಿಸುವುದು ಆ ಥರ ಅಲ್ಲ. ಹೇಗೆ ಅಪ್ಪ ಮಗನಿಂದ ಅಕ್ಷರಾಭ್ಯಾಸ ಮಾಡಿಸುವಾಗ ಮಗನಿಗೆ ಅಕ್ಷರಾಭ್ಯಾಸ ಅಂದರೆ ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ಅಂಥ ಕಾಲದಲ್ಲಿ ತಂದೆ ಅವನ ಕೈಯಲ್ಲಿ ಬಳಪವನ್ನ ಕೊಟ್ಟು ಅವನಿಗೆ ಹಿಡಿಯಲಿಕ್ಕೆ ಗೊತ್ತೇ ಇಲ್ಲದಿರುವಾಗ ಅವನ ಎರಡು ಬೆರಳುಗಳಿಂದ ಬಳಪವನ್ನ ತನ್ನ ಎರಡು ಬೆರಳುಗಳಿಂದ ಅವನ ಎರಡು ಬೆರಳು ಹಿಡಿದು ಅದರ ಮೂಲಕ ಬಳಪ ಹಿಡಿದು ತಾನೇ ಬರೆಯುತ್ತಾನೆ. ಮಧ್ಯದಲ್ಲಿ ಮಗನ ಕೈ ಮಾತ್ರ ಇರುತ್ತೆ. ಬರದದ್ಯಾರು? ಅಪ್ಪನೇ. ಮಗುವಿಗೆ ಅಕ್ಷರ ಗೊತ್ತಿಲ್ಲ, ಬರಿಬೇಕು ಅಂತ ಗೊತ್ತಿಲ್ಲ. ಆ ಮಗುವಿನ ಕೈಯನ್ನ ಹಿಡಿದು ಬರೆಸ್ತಾನಲ್ಲ, ಆದರೆ ಅಕ್ಷರಾಭ್ಯಾಸ ಯಾರದು? ಅಪ್ಪನದ್ದ ಮಗನದ್ದ ಅಂತ ಹೇಳಿದರೆ ಅದು ಮಗನದ್ದೇ. ಯಾಕೆ ಅಂದರೆ ಆ ಅಪ್ಪನೇ ಅಕ್ಷರ ಕೈ ಹಿಡಿದು ಬರೆಸಿದರೂ ಕೂಡ ಜ್ಞಾನ ಮಗನಿಗೆ ಬರ್ತಾ ಇದೆ. ಇದನ್ನೇ ಹೇಳಿದರು, ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್. ಅಂದರೆ ಜೀವನೂ ಕರ್ತೃವೆ, ದೇವರ ಕೈಯಲ್ಲಿ ನಮ್ಮ ಕೈ ಸೇರಿದೆ. ಅಂದರೆ ದೇವ ನಮ್ಮ ಕೈ ಹಿಡಿದು ಮಾಡಿಸ್ತಾ ಇದ್ದಾನೆ. ಆದರೆ ಜ್ಞಾನ ಯಾರಿಗೆ ಬರ್ತಾ ಇದೆ? ದೇವರಿಗಲ್ಲ, ನಮಗೆ ಬರ್ತಾ ಇದೆ. ಆದ್ದರಿಂದ ಜೀವನೂ ಕರ್ತೃವೆ ಅಂತ ಸುಂದರವಾದ ದೃಷ್ಟಾಂತದಿಂದ ನಾವು ತಿಳಿಯಬಹುದು. ಇದನ್ನೇ ಮಾಡಿ ಮಾಡಿಸುವುದು ಅಂತಾರೆ. ಹಾಗೆ ಭಗವಂತ ನಮ್ಮ ಶರೀರದಲ್ಲಿ ಅನೇಕ ಧಾತುಗಳಲ್ಲಿ ಇಂದ್ರಿಯಗಳಲ್ಲಿ ತಾನೇ ವ್ಯಾಪಿಸಿ ನಿಂತಿದ್ದು ನಮ್ಮಿಂದ ಹೇಗೆ ತಂದೆ ಮಗನ ಕೈ ಹಿಡಿದು ಬರಸ್ತಾನೆ ಆ ಥರ ನಮ್ಮ ಎಲ್ಲಾ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನಿಟ್ಟು ತನ್ನ ಶರೀರವನ್ನ ನಮ್ಮ ಶರೀರ ಸುತ್ತು ಇಟ್ಟು ಒಳಗೂ ಹೊರಗೂ ವ್ಯಾಪ್ತನಾಗಿ ತಾನೇ ನಮ್ಮ ಇಂದ್ರಿಯಗಳನ್ನ ಕದಲಿಸಿ ಅದರ ಮೂಲಕ ಚಟುವಟಿಕೆ ಕೊಡತಾ ಇದ್ದಾನೆ. ಇದನ್ನು ಮಾಡಿ ಅಂತ ಹೇಳ್ತಾರೆ. ಪ್ರಕೃತಿ ಕಾಲ ಕರ್ಮ ಜೀವಲಕ್ಷಣದಂತೆ. ಜೀವಲಕ್ಷಣ ಅಂತ ಹೇಳಿದರೆ ಯಾವ ಸಜ್ಜೀವ ರಾಶಿ ಇರುತ್ತೆ ಆ ಸಜ್ಜೀವ ರಾಶಿಗೆ ಅವನದ್ದೇ ಆದ ಹಿಂದಿನ ಸಂಚಿತ ಕರ್ಮ ರಾಶಿ ಬಿದ್ದಿರುತ್ತೆ. ಅದರಲ್ಲಿ ಯಾವ ಕರ್ಮ ಇವನಿಗೆ ಕೊಡಬೇಕು ಅದು ಅರ್ಥವೇ ಆಗಲ್ಲ. ಯಾಕಂದ್ರೆ ನಮ್ಮಂಥವರಿಗಾದರೆ ಯಾರನ್ನಾದರೂ ಕರೆದು ಕೂಡಿಸಿ ಅವರಿಗೆ ಅಡಿಗೆ ಮಾಡಿ ಹಾಕಬೇಕು. ಗೋಡೌನಲ್ಲಿ ತುಂಬಾ ಪ್ಯಾಕೆಟ್ಸ್ ಇವೆ, ಅದರಲ್ಲಿ ಒಂದನ್ನು ತೆಗೆದು ಬಡಿಸಿ ಎಂದುವು. ಆದರೆ ಆ ಪ್ಯಾಕೆಟ್ಗಳಲ್ಲಿ ಒಂದೇ ರೀತಿಯಾದ ಅಕ್ಕೈ ಇಲ್ಲ, ಒಂದೊಂದರಲ್ಲಿ ಒಂದೊಂದು ರೀತಿ ಇದೆ, ಯಾವುದು ಒಂದೇ ತರ ಇಲ್ಲವೇ ಇಲ್ಲ. ಆವಾಗ ನಮಗೆ ಶುರುವಾಗುತ್ತೆ ಯಾವುದನ್ನ ಮಾಡಿದರೆ ಸರಿ ಇವರಿಗೆ ಅಂತ ತಲೆಬಿಸಿ ಶುರುವಾಗುತ್ತೆ. ಹಾಗೆ ನಮ್ಮ ಸಂಚಿತ ಕರ್ಮಗಳು ಅನೇಕ ರಾಶಿ ಬಿದ್ದಿದ್ದಾಗ ಒಂದೊಂದು ಒಂದೊಂದು ರೀತಿ ಇರುವಾಗ ಈ ಜೀವಿಗೆ ಯಾವುದು ಕೊಟ್ಟರೆ ಒಳ್ಳೆಯದಾಗುತ್ತೆ ಎಂಬ ನಿರ್ಣಯ ಭಗವಂತನದ್ದೇ. ಆ ನಿರ್ಣಯ ಭಗವಂತ ಮಾಡಿ ಏನು ಮಾಡುತ್ತಾನೆ, ದುಷ್ಟರಾದವರಿಗೆ ಯಾವ ಕರ್ಮ ಕೊಟ್ಟರೆ ಅವರಿಗೆ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಸಾಧನೆ ಆಗುತ್ತೋ ಅಂಥ ಕರ್ಮಗಳನ್ನೇ ಯುಕ್ತಿಯಿಂದ ಕೊಡುತ್ತಾನೆ. ಸಜ್ಜನರಾದವರಿಗೆ ಮೋಕ್ಷಕ್ಕೆ ಯಾವುದು ಅಂದರೆ ಭಗವಂತನ ಸನ್ನಿಧಾನ ಸೇರಲಿಕ್ಕೆ ಯಾವ ಕರ್ಮಗಳನ್ನ ಕೊಟ್ಟರೆ ಮೊದಲು ಹಿಂದು ನೋಡಿ ಕೊಡುತ್ತಾನೆ ಆ ರೀತಿ ಇವರ ಸಾಧನೆ ಮಾಡಿಸ್ತಾನೆ. ಮಾಡಿಸಿ ಸಾಧನೆ ಮಾಡಿಸಿ ಆ ಸಾಧನೆಯ ಫಲಗಳೇನಿವೆ ಪುಣ್ಯ ಪಾಪ ಆ ಎರಡನ್ನೂ ಕೂಡ ಇವರಿಗೆ ಉಣಿಸ್ತಾನೆ. ಏಕಮೇವ ಏನೂ ಉಣದೆ ಒಂದನ್ನೂ ತಾನು ಉಣದೆ ಜೀವರಿಗೆ ಹಾಕುವ ತೆರ ಭಗವಂತನಿಗೆ. ಭಗವಂತನಿಗೆ ಈ ಪುಣ್ಯ ಪಾಪಗಳೆರಡೂ ಕೂಡ ಕಸವೆ. ಇಲ್ಲಿ ಈ ಕರ್ಮ ಸಮರ್ಪಣಾ ಎಂಬುದು ನಾವು ಸರಿಯಾಗಿ ನೋಡಬೇಕಾದ ವಿಚಾರ. ಇದು ಸರಿಯಾಗಿ ಗೊತ್ತಾಗದಿದ್ದರೆ ಎಷ್ಟು ಕಾಲ ಆದರೂ ಕೂಡ ನಮಗೆ ಕರ್ಮ ಸಮರ್ಪಣ ಎಂಬುದು ಗೊಂದಲವಾಗಿಯೇ ಉಳಿದಿರುತ್ತೆ. ಇಲ್ಲಿ ಇಷ್ಟು ಅಭಿಪ್ರಾಯ. ಕರ್ಮ ಸಮರ್ಪಣ ಅಂದರೆ ಒಂದು ರೀತಿಯ ಆಲೋಚನೆ ಬರುತ್ತೆ. ಏನಂತ, ದೇವರಿಗೆ ಪುಣ್ಯ ಕರ್ಮ ಮಾತ್ರ ಸಮರ್ಪಣೆ ಮಾಡು, ಪಾಪ ಕರ್ಮ ಸಮರ್ಪಣೆ ಮಾಡಬೇಡ. ಯಾಕೆ ಅಂದರೆ ಪುಣ್ಯ ಕೊಟ್ಟರೆ ಅನಂತ ಮಡಿ ಮಾಡಿ ಕೊಡತಾನೆ, ಪಾಪ ಕೊಟ್ಟರೂ ಅನಂತ ಮಡಿ ಮಾಡಿ ಕೊಡತಾನೆ. ಆದ್ದರಿಂದ ಅವನಿಗೆ ಪುಣ್ಯವನ್ನರ್ಪಿಸಿದರೆ, ಅರ್ಪಣಾ ಶಬ್ದದಿಂದ ಪುಣ್ಯ, ಪುಣ್ಯ ಅರ್ಪಿಸಿದರೆ ಅನಂತ ಮಡಿ ಮಾಡುತ್ತಾನೆ, ಪಾಪ ಅರ್ಪಿಸಿಬಿಟ್ಟರೆ ಅನಂತ ಮಡಿ ಮಾಡುತ್ತಾನದ್ದರಿಂದ ಪಾಪ ಕೊಡಬೇಡ ಅಂತ, ಅರ್ಪಣೆ ಮಾಡಬೇಡ ಅಂತ ಒಂದು ರೀತಿಯಾದ ಆಲೋಚನೆಗಳು ನಮ್ಮಲ್ಲಿ ಬರಬಹುದು. ಇನ್ನೊಂದು ರೀತಿಯಲ್ಲಿ ದಾಸರು ಹೇಳುತ್ತಾರೆ, ಪುಣ್ಯ ಪಾಪಗಳು ಅರ್ಪಿಸು ಅವನಡಿಗೆ ಅಂತ ಸ್ಪಷ್ಟ ಹೇಳುತ್ತಾರೆ. ಆವಾಗ ಗೊಂದಲ ಶುರುವಾಗುತ್ತೆ. ಒಂದು ರೀತಿಯಾದಂತಹ ವಾದ ಏನು, ಪುಣ್ಯವೇ ಅರ್ಪಿಸು ಪಾಪ ಅರ್ಪಿಸಬೇಡ, ಅರ್ಪಿಸಿದರೆ ಪಾಪ ಅನಂತ ಪಟ್ಟಾಗುತ್ತೆ ಅಂತ ಒಂದು ಕೇಳಿಬರುತ್ತೆ. ಇನ್ನೊಂದು ಕಡೆ ದಾಸರಾಯರ ವಾಣಿ, ಶಾಸ್ತ್ರ ನಿಶ್ಚಯ ಮಾಡತಕ್ಕಂತಹ ಅವರ ವಾಣಿಯೂ ಕೇಳುತ್ತೆ ಏನಂತ, ಪುಣ್ಯ ಪಾಪಗಳು ಅರ್ಪಿಸು ಅಂತ ಅಧಿಕಾರ ವಾಣಿಯಿಂದ ಹೇಳುತ್ತಾರೆ. ಆಗ ನಮಗೆ ಗೊಂದಲ ಶುರುವಾಗುತ್ತೆ. ಇವರ ಮಾತು ಕೇಳಬೇಕು, ಅವರ ಮಾತು ಕೇಳಬೇಕು, ಹೇಗೆ ಮಾಡಬೇಕು ಏನು ಅಂತ. ಸರಿ ಏನಾದರೂ ಏನು ಬಿಡ್ಲಿಪ್ಪ, ದೇವರಿಗೆ ಗೋವಿಂದ ಅಂತ ಅರ್ಪಣೆ ಮಾಡಿ ಹೋಗೋಣ ಅಂತ ಹೇಗೆ ಗೋಡೆಯ ಮೇಲೆ ದೀಪ ಇಟ್ಟಂತೆ ಆಗ್ತಾ ಇರುತ್ತೆ ನಮ್ಮ ಸಾಧನೆಯೆಲ್ಲ, ಇಡೀ ಬದುಕೆಲ್ಲ ಹಾಗೆಯೇ ಆಗ್ತಾ ಹೋಗ್ತಾ ಇರುತ್ತೆ ಈ ಕರ್ಮ ಸಮರ್ಪಣಾ ನಿಶ್ಚಯ ಆಗದಿದ್ದರೆ. ಹಾಗಾದರೆ ಇಲ್ಲಿ ಕರ್ಮ ಸಮರ್ಪಣೆಯ ರಹಸ್ಯ ಏನು, ಈ ಸಮರ್ಪಣಾ ಶಬ್ದಕ್ಕೆ ಅರ್ಥವೇನು, ಇದನ್ನ ನಮ್ಮ ಷೋಡಶಿಕಾರರು ಸುಂದರವಾಗಿ ಬಿಡಿಸ್ತಾ ಹೋಗ್ತಾರೆ. ಇಲ್ಲಿ ಕರ್ಮವನ್ನ ದೇವರಿಗೆ ಅರ್ಪಣೆ ಮಾಡುವುದು ಅಂದರೆ ಅರ್ಪಣಾ ಶಬ್ದಕ್ಕರ್ಥ ನೈವೇದ್ಯಕ್ಕಿಟ್ಟುವು. ನೈವೇದ್ಯಕ್ಕಿಟ್ಟಾಗ ಅನ್ನ ಎಲ್ಲ ಇಟ್ಟು ದೇವರಿಗೆ ತಿನ್ನು ಅಂತ ಕೊಟ್ಟು ಅದು ಸಮರ್ಪಣೆಯೇ. ಆ ರೀತಿ ಪುಣ್ಯ ಪಾಪಗಳನ್ನ ದೇವರಿಗೆ ತಿನ್ನಲಿಕ್ಕೆ ಕೊಡುವುದು ಅಂದರೆ ಅದಕ್ಕೆ ಒಂದು ಪ್ರಮಾಣ ವಾಕ್ಯದ ಅರ್ಥ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಅಂತ ಒಂದು ವಾಕ್ಯ. ಭಗವಂತ ಶುಭವನ್ನೇ ಸ್ವೀಕಾರ ಮಾಡುತ್ತಾನೆ, ಶುಭವನ್ನೇ ಕುಡಿಯುತ್ತಾನೆ, ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಒಂದು ವಾಕ್ಯ. ಇನ್ನೊಂದು ಕಡೆ ವೇದವಾಕ್ಯ ಋತಂ ಪಿಬಂತೌ ಅಂತ, ಪುಣ್ಯ ಸುಕೃತವನ್ನೇ, ಸುಕೃತವಾದ ಕರ್ಮವನ್ನೇ ಇಬ್ಬರು ಕುಡಿಯುತ್ತಾರೆ, ಸುಕೃತವನ್ನೇ ಇಬ್ಬರು ಕುಡಿಯುತ್ತಾರೆ. ಅಲ್ಲಿ ಕರ್ಮ ಅಂತ ಬರಲ್ಲ, ಋತಂ ಅಂತ ಬರುತ್ತೆ. ಸುಕೃತವನ್ನೇ ಅಂದರೆ ಒಳ್ಳೆಯದನ್ನೇ ಇಬ್ಬರು ಕುಡಿಯುತ್ತಾರೆ ಅಂತ ಬರ್ತಾ ಇದೆ. ಅಲ್ಲಿ ಆ ಮಾತುಗಳಿಗೆ ಅರ್ಥ ಏನು? ಭಗವಂತ ತಾನೇ ಎಲ್ಲ ಆ ಪುಣ್ಯ ಕರ್ಮವನ್ನು ಕುಡಿದು ಪಾಪ ಕರ್ಮವನ್ನು ಬಿಟ್ಟು ಬಿಡುತ್ತಾನೆ ಎಂಬ ಅರ್ಥ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಎಂಬುದಕ್ಕೆ ಅರ್ಥ ಮಾಡಬೇಕಾ ಅಂತ ಗೊಂದಲ ಬಂದಾಗ ಇನ್ನೊಂದು ವೇದವಾಕ್ಯ ಬರುತ್ತೆ. ಅನಷ್ಟನನ್ ಅನ್ಯೋ ಅಭಿಚಾಕಶೀತಿ, ಭಗವಂತ ಮತ್ತು ಜೀವ ಇಬ್ಬರು ಕೂಡ ಈ ದೇಹದ ವೃಕ್ಷದಲ್ಲಿರುವ ಎರಡು ಹಕ್ಕಿಗಳು. ಈ ಹಕ್ಕಿಗಳಲ್ಲಿ ಅದನ್ನೇ ದಾಸರಾಯರು ಈ ಶಾಸ್ತ್ರಾರ್ಥವನ್ನೇ ಕನ್ನಡದಲ್ಲಿ ಹೇಳುತ್ತಾರೆ, ಉಣ್ಣದ ಹಕ್ಕಿ ಬಲವಾಗೈತೆ, ಉಣ್ಣುವ ಹಕ್ಕಿ ಬಡಕಲೈತೆ ಅಂತ. ಈ ಕರ್ಮ ಫಲವನ್ನ ಜೀವನೇ ಉಣ್ಣಬೇಕು, ಜೀವನಿಗೆ ಸಂಬಂಧ, ಪ್ರಕೃತಿಯ ಅಂಟು ಜೀವನಿಗೆ ಇರುವುದು. ಆ ಪ್ರಕೃತಿಯ ವಿಶೇಷವಾದ ಕರ್ಮದ ಫಲ, ಪುಣ್ಯ ಪಾಪದ ಫಲ ಜೀವನಿಗೆ ಬರಬೇಕು, ದೇವನಿಗಿಲ್ಲ. ಆದ್ದರಿಂದ ದೇವ ಈ ಪುಣ್ಯದ ಫಲವಾದರೂ ಪಾಪದ ಫಲವಾದರೂ ಜೀವನದ್ದು ಉಣ್ಣುವುದೇ ಇಲ್ಲ ಅಂತ ಶ್ರುತಿ ಸತ್ಯವಾಗಿ ಸಾರತಾ ಇದೆ. ಅಂಥ ಕಾಲಕ್ಕೆ ಈ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿಬೇಕೆಂಬುದಕ್ಕೆ ಅರ್ಥ ಏನು ಮಾಡಬೇಕು? ಹಾಗಾದರೆ ಒಂದನ್ನು ನೋಡ್ತಾ ಬರೋಣ. ದೇವರಿಗೆ ಸಮರ್ಪಣ ಅಂತ ಹೇಳಿದರೆ ನೀನು ತಿನ್ನು ಅಂತ ದೇವರಿಗೆ ಕೊಟ್ಟರೆ, ಒಂದು ವೇಳೆ ಆ ಪುಣ್ಯವನ್ನಾಗಲಿ ಪಾಪ ಫಲವನ್ನಾಗಲಿ ನೀನು ತಿನ್ನು ಅಂತ ಕೊಟ್ಟರೆ, ಭಗವಂತನಿಗೆ ಯಾವುದು ಅವನಿಗೆ ತಿನ್ನಲಿಕ್ಕೆ ಕೊಟ್ಟರೆ, ನೀನು ತಿಂತೀಯ, ಇದನ್ನು ಸ್ವೀಕಾರ ಮಾಡುತ್ತೀಯಾ ಎಂಬ ಭಾವನೆ ನಮ್ಮಲ್ಲಿಟ್ಟುಕೊಂಡು ಕೊಡುತ್ತೇವೋ ಅದನ್ನ ಅನಂತ ಮಡಿ ಮಾಡಿ ಕೊಡತಾನೆ, ಸಂಶಯವಿಲ್ಲ. ಯಾಕೆ ಅಂತ ಹೇಳಿದರೆ ಆ ಪುಣ್ಯವನ್ನಾದರೂ ಕೂಡ, ಆ ಪುಣ್ಯ ಕರ್ಮದ ಫಲವಾದರೂ ಕೂಡ ದೇವರಿಗೆ ಅದು ನಿಷಿದ್ಧ, ದೇವರು ಅದನ್ನು ಸ್ವೀಕಾರ ಮಾಡುವುದೇ ಇಲ್ಲ. ಅದು ಕರ್ಮ ಫಲ ಜೀವನಿಗೆ ಕಟ್ಟಿಟ್ಟ ಬುತ್ತಿ. ದೇವರಿಗೆ ಅದನ್ನು ಸ್ವೀಕಾರ ಮಾಡುವುದು ದೇವರಲ್ಲಿ ದೋಷ ಕಂಡಂತಾಗುತ್ತೆ, ದೇವರಲ್ಲಿ ದೋಷ ಹೇಳಿದಂತಾಗುತ್ತೆ. ಕರ್ಮ ಫಲವನ್ನ ದೇವ ಉಣತಾನೆ ಅಂದರೆ ಜೀವನಂತೆ ದೇವ ಆದ ದೇವನಿಗೂ ಕರ್ಮಫಲದ ಬುತ್ತಿ ಕಟ್ಟಿದಂತಾಗುತ್ತೆ, ದೇವರಲ್ಲಿ ದೋಷ ಎಣಿಸಿದಂತಾಗುತ್ತೆ. ಆದ್ದರಿಂದ ಆ ರೀತಿ ನಾವು ಮಾಡಬಾರದು. ಒಂದು ವೇಳೆ ಕರ್ಮ ಫಲವನ್ನ ತಿನ್ನದಿರುವ ದೇವರಲ್ಲಿ ನೀನು ತಿನ್ನುವುದು ಈ ಕರ್ಮ ಫಲವನ್ನೇ ಅಂತ ತಿಳಿದುಕೊಟ್ಟರೆ ಆ ತಿಳುವಳಿಕೆಯೇ ದೊಡ್ಡ ದೋಷ. ಅದಕ್ಕಾಗಿ ಭಗವಂತ ಏನು ಮಾಡುತ್ತಾನೆ? ನಾವು ಕೊಟ್ಟ ಪುಣ್ಯ ಅದನ್ನ ಅನಂತ ಪಟ್ಟು ಮಾಡಿ ಬಂಧಕ ಪುಣ್ಯವನ್ನಾಗಿ ಮಾಡುತ್ತಾನೆ. ಆ ಪುಣ್ಯದಿಂದ ಬಂಧಕವಾಗಿರತಕ್ಕಂಥ ಅನೇಕ ಕರ್ಮಗಳು ನಡೆದು ಸಂಸಾರದಲ್ಲೇ ಬಿದ್ದು ಬಿಡ್ತಾ ಇರ್ತೇವೆ. ಹಾಗೆ ಆ ಪಾಪವನ್ನು ಅನಂತ ಮಡಿಬಾಡಿ ಬಿಡುತ್ತಾನೆ. ಯಾಕೆ ಅಂದರೆ ನೀನು ಕೊಟ್ಟ ರೀತಿ ಸರಿ ಇಲ್ಲ. ಯಾಕೆ? ಆ ಎರಡು ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ ನನಗೆ ಸಂಬಂಧ ಪಡದ್ದು, ನಾನು ತಿನ್ನದೇ ಇರುವುದು ಅಂಥದ್ದನ್ನ ನಾನು ಇದನ್ನ ತಿನ್ನತೀನಿ ಅಂತ ಭಗವಂತ ಇದನ್ನು ಸ್ವೀಕಾರ ಮಾಡುತ್ತಾನೆ ಅಂತ ತಿಳುವಳಿಕೆಯಿಂದ ನನಗೆ ಕೊಟ್ಟಿದ್ದೀಯಲ್ಲ, ಆ ತಿಳುವಳಿಕೆ ತಪ್ಪು ತಿಳುವಳಿಕೆಯಿಂದ ಕೊಟ್ಟದ್ದಕ್ಕೆ ಶಿಕ್ಷೆಯಾಗಿ ಎರಡನ್ನೂ ನಾನು ಅನಂತ ಪಟ್ಟು ಮಾಡುತ್ತೇನೆ ಅಂತ ಭಗವಂತ ಮಾಡಿಬಿಡುತ್ತಾನೆ. ಹಾಗಾದರೆ ದಾಸರಾಯರ ಪುಣ್ಯ ಪಾಪಗಳು ಅರ್ಪಿಸವನಡಿಗೆ ಎಂಬುದರಲ್ಲಿ ಅರ್ಥ ಏನು ಅಂದ್ರೆ, ಅರ್ಪಣಾ ಶಬ್ದಕ್ಕೆ ಇಷ್ಟೇ ಅರ್ಥ, ದೇವರಿಗೆ ತಿನ್ನು ಅಂತ ಕೊಡುವುದಲ್ಲ, ಪುಣ್ಯ ಪಾಪಗಳೆರಡು ಅವನ ಅಧೀನ ಚಿಂತನೆ ಮಾಡುವುದು. ಅವನ ಅಧೀನ ಅಂದರೆ ಈ ಪುಣ್ಯ ಪಾಪಗಳೆರಡೂ ಕೂಡ ಜೀವನದ್ದೇ, ಜೀವನೇ ಉಣ್ಣಬೇಕಾಗಿದ್ದು. ಆದರೆ ಆ ಪುಣ್ಯ ಪಾಪಗಳನ್ನ ಪಡ್ಕೊಳ್ಳಿಕ್ಕಾದರೂ, ಆ ಪುಣ್ಯ ಪಾಪಗಳ ಫಲವನ್ನ ಉಣ್ಣಲಿಕ್ಕಾದರೂ ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ಅದಕ್ಕೆ ದೇವರಲ್ಲಿ ಪುಣ್ಯ ಪಾಪಗಳ ಅರ್ಪಣೆ ಅಂದರೆ, ಸ್ವಾಮಿ ಈ ಎರಡೂ ಕೂಡ ನನಗೆ ಸಂಬಂಧಪಟ್ಟದ್ದೇ, ಆದರೆ ಈ ಎರಡನ್ನೂ ಕೂಡ ನಿನ್ನ ಕೈಗೆ ಕೊಡತಾ ಇದ್ದೇನೆ, ಆ ನಿನ್ನ ಅಧೀನ ಮಾಡತಾ ಇದ್ದೇನೆ, ನಿನ್ನ ಅಧೀನ ಮಾಡಿ. ಯಾಕೆ ಅಂದರೆ ಇದನ್ನು ನೀನು ಸ್ವತಂತ್ರನಾದವ, ನೀನೇ ಇದನ್ನು ನನಗೆ ಉಣಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದೇ ಅರ್ಪಣಾ ಶಬ್ದಕ್ಕರ್ಥ ಅಷ್ಟೇ ಹೊರತು, ದೇವರು ತಿನ್ನದಿರುವ ಪುಣ್ಯಕರ್ಮಾಗಲಿ ಪಾಪಕರ್ಮಾಗಲಿ ಎರಡರ ಅಂಟಿಲ್ಲದ ದೇವನಿಗೆ ಅದನ್ನು ತಿನ್ನುವಂತ ಕೊಡುವುದೇ ದೊಡ್ಡ ಪಾಪ. ಆದ್ದರಿಂದ ಭಗವಂತನಿಗೆ ಪುಣ್ಯ ಪಾಪಗಳು ಎರಡನ್ನ ನಿನ್ನ ಅಧೀನ ಅಂತ ಅರ್ಪಣೆ ಮಾಡುವುದು ಈ ಅರ್ಪಣಾ ಶಬ್ದಕ್ಕರ್ಥ. ಹೀಗರ್ಪಣೆ ಮಾಡಿದರೆ ಕೂಡ ಭಗವಂತ ಅದನ್ನ ಅನಂತಪಟ್ಟು ಮಾಡತಾನೇನು ಅಂದರೆ, ಅದಕ್ಕೆ ದೃಷ್ಟಾಂತ, ಮಗು ಇರುತ್ತೆ, ಅದಕ್ಕೆ ಮೂಸಂಬಿ ಹಣ್ಣು ಕೈಯಲ್ಲಿದೆ, ಯಾರೋ ಕೊಟ್ರು, ಅದರದ್ದೇ ಹಣ್ಣು ತಗೋ ಅಂತ ಕೊಟ್ರು, ಅದು ತಿನ್ನಬೇಕು. ಅದಕ್ಕೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ಸುಲಿದು ತಿನ್ನಲಿಕ್ಕೆ ಬರಲ್ಲ, ಆದ್ದರಿಂದ ತಾಯಿ ಕೈಗೆ ಕೊಡುತ್ತೆ. ಕೊಟ್ಟ ಮೇಲೆ ತಾಯಿಗೆ ಹೇಳುತ್ತೆ, ನನಗೆ ಸುಲಿದು ಕೊಡು, ನಾನೇ ತಿನ್ನಬೇಕು ಅಂತ. ಪ್ರಾಯಶಃ ಎಲ್ಲರೂ ನೋಡಿರಬಹುದು, ಆ ಮಗು ಕೈಗೆ ಕೊಟ್ಟಾಗಲಿಂದ, ತಾಯಿ ಕೈಗೆ ಹಣ್ಣು ಕೊಟ್ಟಾಗಲಿಂದ ಕೈಯನ್ನ ಮೇಲೆ ಮೇಲೆ ಮಾಡ್ತಾ ಇರುತ್ತೆ, ತಾನೇ ತಿನ್ನಬೇಕು ಅಂತ. ಇದು ಆ ಸ್ವಭಾವ ಪ್ರವೃತ್ತಿ. ಅದು ಆ ರೀತಿಯಲ್ಲಿ ತಾಯಿ ಆ ಹಣ್ಣನ್ನ ಸುಲಿದಾಗ ಆ ಹಣ್ಣಿನಲ್ಲಿ ಏನಾದರೂ ಕೊಳೆತ ಭಾಗ ಅಂದ್ರೆ ಸರಿಯಿಲ್ಲದ ತೊಳೆ ಇದ್ದರೆ ತಾಯಿ ಏನು ಮಾಡುತ್ತಾಳೆ, ನೀನು ಕೊಟ್ಟಿದ್ದೀಯ, ನನಗೆ ಸಂಬಂಧ ಇಲ್ಲ, ನೀನು ಕೊಟ್ಟದ್ದಕ್ಕೆ ಸಾವಿರ ಪಟ್ಟು ಮಾಡಿ ನಿನಗೆ ಕೊಡುತ್ತೇನೆ ಅಂತ ಕೊಟ್ಟು ಬಿಡುತ್ತಾಳು. ಕೊಡಲ್ಲ, ಏನು ಮಾಡುತ್ತಾಳೆ, ಸರಿಯಿಲ್ಲದ ತೊಳೆಯನ್ನ ತೆಗೆದು ಒಳ್ಳೆ ತೊಳೆಗಳನ್ನು ಮಾತ್ರ ಅವನ ಬಾಯಲ್ಲಿಡುತ್ತಾಳೆ. ಆ ತೊಳೆಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅವಾಗ ಏನು ಮಾಡುತ್ತಾಳೆ, ತನ್ನಲ್ಲಿದ್ದ ಅನೇಕ ಹಣ್ಣುಗಳನ್ನು ತೆಗೆದು ಅವನ ಬಾಯಿಗೆ ಕೊಡುತ್ತಾಳೆ, ಕೆಟ್ಟ ತೊಳೆಗಳನ್ನು ತೆಗೆದು ಬಿಡುತ್ತಾಳೆ. ಈ ತಾಯಿಯೇ ಇಷ್ಟು ಕರುಣೆ ತೋರುವಾಗ ಆ ಭಗವಂತ ಮೆಷಿನೇನು, ಆತ ಮಹಾಕರುಣಾವಂತ, ಈ ತಾಯಿಗೆ ಕರುಣೆಯನ್ನ ಕೊಟ್ಟ ಕರುಣಿ ಅಂಥ ಮಹಾತಾಯಿ, ಆತ ಏನು ಮಾಡುತ್ತಾನೆ, ಇದನ್ನೇ ದಾಸರಾಯರು ಹೇಳುತ್ತಾರೆ. ನಾವು ಪುಣ್ಯ ಪಾಪಗಳೆರಡು ನಿನ್ನ ಅಧೀನವಯ್ಯ, ನೀನು ಯಾವುದನ್ನು ಬೇಕಾದರೂ ಉಣಿಸು, ನನ್ನ ಕರ್ಮಾನುಸಾರವೇ ನೀನೇ ಈ ಎರಡನ್ನು ಮಾಡಿಸಿದ್ದು, ಈ ಎರಡರಲ್ಲಿ ಯಾವುದು ನನಗೆ ಸರಿ ಯಾವುದು ಸರಿಯಲ್ಲ ನನಗೆ ಗೊತ್ತಿಲ್ಲ, ನೀನೇ ಉಣಿಸುವಂತ ಅವನ ಶರಣಾಗತರಾದಾಗ, ಅರ್ಪಣೆ ಮಾಡಿದಾಗ, ಅಧೀನ ಚಿಂತನೆ ಮಾಡಿದಾಗ ಭಗವಂತ ಏನು ಮಾಡುತ್ತಾನೆ, ಪುಣ್ಯವನ್ನ ತೆಗೆದು ಅದನ್ನ ಅನಂತಪಟ್ಟು, ಹೇಗೆ ಆ ಮಗು ಹಣ್ಣು ಕೊಟ್ಟಾಗ ಒಳ್ಳೆ ತೊಳೆಗಳಿಗೆ ಸರಿಯಾಗಿ ತನ್ನ ಹತ್ರ ಇರುವ ಹಣ್ಣುಗಳನ್ನ ತೆಗೆದು ತಾಯಿ ಕೊಡತಾಳೋ, ವಿಶೇಷವಾಗಿ ಉಣಿಸ್ತಾಳೋ, ಆ ತರ ಪುಣ್ಯವನ್ನ ಅಕ್ಷಯ ಮಾಡಿ ಬಿಡುತ್ತಾನೆ. ಯಾಕೆ, ಈ ಕರ್ಮ ತಾನೇ ಭಗವಂತನೇ ಮಾಡಿಸಿದ್ದೆಂಬ ಎಚ್ಚರ ಪೂರ್ವಕ ಶರಣಾಗತಿ ಬಂದದ್ದರಿಂದ ಭಗವಂತ ಮೆಚ್ಚಿ ಆ ಪುಣ್ಯವನ್ನ ಅನಂತ ಪಟ್ಟು ಮಾಡುತ್ತಾನೆ. ಹಾಗೆ ಆ ಪಾಪಕರ್ಮವನ್ನ ಏನು ಮಾಡುತ್ತಾನೆ ಅಂದರೆ, ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ ಮಾತು. ಅಂದರೆ ನಾವು ಮಾಡಿದ ಕರ್ಮ ಕೋಟಿ ಕಲ್ಪಗಳಾದರೂ ನಾವು ಅನುಭವಿಸದೆ ಹೋಗಲ್ಲ. ಹಾಗಾದರೆ ಈ ಪಾಪಕರ್ಮದ ಫಲ ಏನು ಮಾಡುತ್ತಾನೆ ಅಂದರೆ, ನಾವು ದೇವರಿಗೆ ಕೊಟ್ಟ ಅರ್ಪಣೆ ಮಾಡಿದ ದಾರಢ್ಯಕ್ಕನುಸಾರವಾಗಿ ಅದನ್ನ ದೈತ್ಯರಿಗೆ ಉಣಲಿಕ್ಕೆ ಕೊಡತಾನೆ, ದೈತ್ಯರು ಮಾಡಿದ ಪಾಪ ಪುಣ್ಯವನ್ನ ನಮಗೆ ಕೊಡತಾನೆ, ಭಕ್ತರಿಗೆ ಕೊಡತಾನೆ. ಇದು ಭಗವಂತ ನಾವು ದೇವರ ಅಧೀನ ಅಂತ ಪುಣ್ಯ ಪಾಪಗಳನ್ನ ಅರ್ಪಣೆ ಮಾಡಿದಾಗ ಮಾಡುವ ಚರ್ಯ ಎಂಬುದನ್ನ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ದಾಸರಾಯರು ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಟ್ರು. ಹಾಗಾದರೆ ದೇವರಿಗೆ ಪುಣ್ಯ ಪಾಪಗಳು ಎರಡೂ ಅರ್ಪಣೆ ಮಾಡಬೇಕು ಅಂದ್ರು. ಸರಿ, ಈ ಎರಡು ಅರ್ಪಣೆ ಅವನ ಅಧೀನ ಮಾಡುವುದು ಅಂದ್ರೆ ಅದು ಹೇಗೆ ಮಾಡಬೇಕು? ಒಂದಂತೂ ನೋಡಿದವು, ದೇವರಿಗೆ ಏನು ಕೊಟ್ಟರೂ ಕೂಡ ದೇವರ ರೂಪಗಳನ್ನೇ ಕೊಡಬೇಕು. ಯಾವ ಪದಾರ್ಥ ಕೊಟ್ಟರು, ಕರ್ಮ ಅರ್ಪಣೆ ಮಾಡಿದರು, ಶಬ್ದಗಳನ್ನ ಅರ್ಪಣೆ ಮಾಡಿದರು, ಪಾರಾಯಣ ಮಾಡಿದ್ದ ಅರ್ಪಣೆ ಮಾಡಿದರು, ಅಲ್ಲಲ್ಲಿ ಬಂದ ಭಗವದ್ ರೂಪಗಳನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಅರ್ಪಣೆ. ಹಾಗಾದರೆ ಈಗ ಕರ್ಮಗಳನ್ನ ದೇವರ ಅಧೀನ ಚಿಂತನೆ ಮಾಡುವುದು ಅಂದರೆ ಆ ಕರ್ಮ ಫಲದೊಳಗಿರುವ ಭಗವಂತನ ರಸರೂಪ ಏನಿದೆ ಅದನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡೋಣವೇ ಅಂದರೆ ಅದು ನೈವೇದ್ಯದಂತೇನೆ ಆಯಿತು. ನೈವೇದ್ಯದಲ್ಲೂ ಕೂಡ ಆ ಏನು ಪದಾರ್ಥಗಳಿಟ್ಟಿರುತ್ತೇವೆ, ಪದಾರ್ಥಗಳಲ್ಲಿರುವ ದೇವರ ರೂಪಗಳನ್ನೇ ದೇವರಿಗೆ, ರಸರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ನೈವೇದ್ಯ, ಪದಾರ್ಥವೇ ಕೊಡುವುದಲ್ಲ. ಹಾಗೆ ಕರ್ಮವನ್ನ ಆಧೀನ ಚಿಂತನೆ ಮಾಡುತ್ತಾ ಇರುವಾಗ ಕರ್ಮಗತ ರಸರೂಪಗಳನ್ನು ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿದರೆ ಕರ್ಮವನ್ನು ತಿನ್ನಲಿಕ್ಕೆ ಕೊಟ್ಟಂತಾಗುತ್ತೆ. ಆದ್ದರಿಂದ ಇನ್ನೇನು ಕೊಡಬೇಕು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ನಾಲ್ಕು ರೀತಿಯಾದ ರೂಪಗಳು ಬರ್ತಾ ಇವೆ. ಧಾರಕ ರೂಪ, ರಸರೂಪ ಅಥವಾ ಪೋಷಕ ರೂಪ, ಚೇಷ್ಟಕ ರೂಪ, ಪ್ರೇರಕ ರೂಪ ಅಂತ ಅನೇಕ ರೂಪಗಳು ಭಗವಂತನ ವಿಧ ವಿಧವಾದ ರೂಪಗಳು ಬರ್ತಾ ಇವೆ. ಹಾಗೆ ಪುಣ್ಯಕರ್ಮದಲ್ಲೂ ಕೂಡ, ಪಾಪಕರ್ಮದ ಫಲದಲ್ಲೂ, ಪುಣ್ಯಕರ್ಮದ ಫಲದಲ್ಲೂ ಕೂಡ ಆ ಫಲವನ್ನ ಧಾರಣೆ ಮಾಡಿರುವ ರೂಪಗಳು ಕೆಲವು, ಅದರೊಳಗೆ ರಸರೂಪವಾಗಿ ನಿಂತು ಜೀವನಿಗೆ ಆ ಫಲವನ್ನ ಉಣಿಸುವ ರೂಪಗಳು ಕೆಲವು, ಅದರಲ್ಲಿ ನಿಂತು ಪೋಷಕ ನಂತರ ಪ್ರೇರಕ ಚೇಷ್ಟಕ ರೂಪಗಳು ಜೀವನದಲ್ಲಿ ನಿಂತು ಮಾಡುವ ರೂಪಗಳು ಕೆಲವು. ಹಾಗಾದರೆ ಈ ಪುಣ್ಯ ಪಾಪ ಕರ್ಮದಲ್ಲಿರುವ ರಸರೂಪಗಳು ದೇವರಿಗೆ ಐಕ್ಯ ಚಿಂತನೆ ಮಾಡಬೇಕು, ಅಥವಾ ಧಾರಕ ರೂಪಗಳು ಆ ರೂಪಗಳನ್ನ ದೇವರಿಗೆ ಚಿಂತನೆ ಮಾಡಬೇಕು. ಪುಣ್ಯ ಫಲದ ಆಕಾರದಲ್ಲಿ ನಿಂತು ಆ ಪುಣ್ಯ ಫಲದ ಎಕ್ಸಿಸ್ಟೆನ್ಸ್, ಅದಕ್ಕೆ ಅಸ್ತಿತ್ವ ಕೊಡತಕ್ಕಂತಹ ಭಗವದ್ ರೂಪ ಏನಿದೆ ಆ ಧಾರಕ ರೂಪ, ಅದನ್ನು ಚಿಂತನೆ ಮಾಡಬೇಕು ಅಂದರೆ ಒಳಗಿನ ರಸರೂಪ ಚಿಂತನೆ ಮಾಡಬಾರದು. ನಾವು ಐಕ್ಯ ಆ ಪುಣ್ಯ ಪಾಪದ ಫಲಗಳ ಧಾರಕ ರೂಪ ಏನಿದೆ, ಸುತ್ತು ಅದನ್ನು ಧಾರಣೆ ಮಾಡಿರುವ ರೂಪ, ಆ ರೂಪವನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡಿದರೆ ಪುಣ್ಯ ಪಾಪಗಳೆರಡೂ ದೇವರ ಕೈಯಲ್ಲಿಟ್ಟಂತಾಗುತ್ತೆ. ಇಷ್ಟು ಅರ್ಪಣಾ ಶಬ್ದಕ್ಕರ್ಥ ಅಂತ ಸ್ಪಷ್ಟ ನಿರ್ಣಯ ಕೊಡುತ್ತಾರೆ. ಹಾಗಾದ್ದರಿಂದ ನಾವು ಪುಣ್ಯ ಪಾಪಗಳನ್ನ ದೇವರ ಅಧೀನ ಮಾಡುವ ರೀತಿ ಇಲ್ಲಿ ಸ್ಪಷ್ಟ ಗೊತ್ತಾಯಿತು. ಹಾಗಾದ್ರೆ ಪುಣ್ಯ ಪಾಪಗಳು ಅರ್ಪಿಸವನಡಿಗೆ ಎಂಬುದರ ಅರ್ಥ ಏನು? ಪುಣ್ಯ ಪಾಪಗಳೆರಡನ್ನೂ ಕೂಡ ದೇವರ ಅಧೀನ ಚಿಂತನೆ ಮಾಡುವುದು, ಧಾರಕ ರೂಪಗಳ ಐಕ್ಯ ಚಿಂತನೆಯೇ ಪುಣ್ಯ ಪಾಪಗಳ ಅರ್ಪಣೆ, ಆತನ ಅಧೀನ ಚಿಂತನ ಅಂತ ಸ್ಪಷ್ಟ ನಮಗೆ ಅರ್ಥ ಆಯಿತು. ಹಾಗಾದರೆ ಇಲ್ಲಿ ಕೂಡ ಇನ್ನೊಂದು ಬರ್ತಾ ಇದೆಯಲ್ಲ ಮಾತು, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪ್ಪಿಬೇತಂಬ ಮಾತಿಗೆ ಗತಿ ಏನು? ಈ ಮಾತಿಗೆ ಅರ್ಥ ದೇವರು ಪುಣ್ಯವನ್ನೇ ತಿಂದು ಬಿಡುತ್ತಾನೆ, ಸ್ವೀಕಾರ ಕುಡಿತಾನೆ, ಪಾಪ ಕುಡಿಯಲ್ಲ ಅಂತ ಅರ್ಥ ಬರ್ತಾದಲ್ಲ, ಈ ಅರ್ಥ ಈ ಮಾತಿಗೆ ಮಾಡುವುದು ಸರಿಯೋ ಅಲ್ಲವೋ? ಒಂದು ವೇಳೆ ಆ ಮಾತಿಗೆ ಶುಭಂ ಪಿಬತಿ ಎಂಬುವ ಕಾಲಕ್ಕೆ ನಮ್ಮ ಪುಣ್ಯಕರ್ಮವೇ ಕುಡಿತಾನೆ ಅಂತಾದರೆ ಈ ಧಾರಕ ರೂಪಗಳ ಐಕ್ಯ ಚಿಂತನೆ, ಪೋಷಕ ಒಳಗಿರತಕ್ಕಂತಹ ರಸರೂಪಗಳು ಬೇಡ, ಅವನಿಗೆ ತಿನ್ನಲಿಕ್ಕೆ ಕೊಡುವುದು ಬೇಡ, ಇವೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಯಾಕೆ? ಅವನು ಪುಣ್ಯವನ್ನು ಕುಡಿದು ಬಿಡುತ್ತಾನದ್ದರಿಂದ. ಅವಾಗೆ ಹೇಳುತ್ತಾರೆ, ಪುಣ್ಯಕರ್ಮವನ್ನ, ಪುಣ್ಯಕರ್ಮದ ಫಲವನ್ನ ಶುಭಂ ಪಿಬತಿ ಎಂಬುದಕ್ಕೆ ಅರ್ಥ ಇವ ನಾವು ಮಾಡಿದ ಪುಣ್ಯಕರ್ಮದ ಫಲವನ್ನ ಕುಡಿದು ಬಿಡುತ್ತಾನೆ ಎಂಬ ಅರ್ಥ ಮಾಡುವುದು ಸುತರಾಂ ತಪ್ಪಾಗುತ್ತೆ. ಯಾಕೆ ಅಂದರೆ ಅನಶ್ನನ್ ಅಂತ ಶ್ರುತಿ ಅದನ್ನು ನಿಷೇಧ ಮಾಡುತ್ತಾ ಇದೆ. ಈತ ಪುಣ್ಯಕರ್ಮದ ಫಲವನ್ನಾಗಲಿ ಪಾಪಕರ್ಮದ ಫಲವನ್ನಾಗಲಿ ಉಣ್ಣುವುದಿಲ್ಲ, ಅದು ಜೀವನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಸ್ಪಷ್ಟವಾಗಿ ಶ್ರುತಿ ನಿಷೇಧೋಕ್ತಿಯನ್ನು ಹೇಳುವಾಗ ಶುಭಂ ಪಿಬತಿ ಎಂಬುದಕ್ಕೆ ಪುಣ್ಯಕರ್ಮವನ್ನು ಕುಡಿಯುತ್ತಾನೆ, ತಗೊಂಡು ಬಿಡುತ್ತಾನೆ ಎಂಬ ಅರ್ಥ ಮಾಡುವುದು ಸರಿಯಲ್ಲ. ಹಾಗಾದರೆ ಆ ಮಾತಿಗೆ ಏನರ್ಥ ಮಾಡಬೇಕು ಅಂತ ಜಿಜ್ಞಾಸೆ ಬರುತ್ತಲ್ಲಿ. ಈಗ ನೋಡಿ, ನಾವು ಭಗವಂತನಿಗೆ ಪುಣ್ಯ ಪಾಪದ ಫಲಗಳನ್ನು ಅಂದ್ರೆ ಆತನ ಅಧೀನ ಚಿಂತನೆ ಮಾಡಿದವು. ಅಧೀನ ಚಿಂತನೆ ಮಾಡುವಾಗ ಪುಣ್ಯ ಪಾಪದ ಫಲಗಳ ಆಕಾರದಲ್ಲಿ ಧಾರಣೆ ಮಾಡಿದ ಧಾರಕ ರೂಪಗಳನ್ನು ಚಿಂತನೆ ಮಾಡಿದರೆ, ಐಕ್ಯ ಚಿಂತನೆ ಮಾಡಿದರೆ ಆತನ ಕೈಗೆ ಎರಡೂ ಫಲಗಳನ್ನು ನಾವು ಅರ್ಪಣೆ ಮಾಡಿದಂತಾಯಿತು. ಆಗ ಭಗವಂತ ಅದರಲ್ಲಿ ನಮಗೆ ನಮ್ಮ ಯೋಗ್ಯತಾನುಸಾರ ಅಲ್ಲಿ ಪುಣ್ಯಕರ್ಮದ ಫಲವನ್ನ ಉಣಿಸಲಿಕ್ಕಾದರೂ ಪಾಪಕರ್ಮದ ಫಲವನ್ನಾದರೂ ಉಣಿಸಲಿಕ್ಕಾದರೂ ಆತ ನಮಗೆ ಒಂದು ಕ್ರಿಯೆಯನ್ನ, ಒಂದು ರೀತಿಯನ್ನ ಅವಲಂಬಿಸ್ತಾನೆ. ಹೇಗೆ ಅಂದರೆ, ಹಾಲು ಕುಡಿಯಬೇಕು, ಹಾಲು ನಮ್ಮಿಂದ ಭಗವಂತ ಕುಡಿಯುವಂತೆ ಮಾಡಿ ಹಾಲಿನ ರುಚಿ ನಮಗೆ ಗೊತ್ತಾಗುವಂತೆ ಮಾಡಬೇಕಾದರೆ ದೇವರು ಮಾಡುವುದೇನು ಅಂದರೆ ಹಾಲಿನೊಳಗಿರುವ ತನ್ನ ರೂಪಗಳನ್ನ ನಾಲಿಗೆಯೊಳಗಿರುವ ತನ್ನ ರೂಪಗಳಿಂದ ಐಕ್ಯ ಮಾಡುತ್ತಾನೆ. ಆಗ ಹಾಲಿನ ರುಚಿ ನಮಗೆ ಗೊತ್ತಾಗುತ್ತೆ. ಅದು ಯಾವ ಪದಾರ್ಥವಾದರೂ ಅಷ್ಟೇ, ಆ ಪದಾರ್ಥಗತ ಭಗವದ್ ರೂಪ ನಾಲಿಗೆಯಲ್ಲಿರುವ ಭಗವದ್ ರೂಪಕ್ಕೆ ಸೇರಿದರೆ ಆ ಪದಾರ್ಥದ ಅನುಭವ ನಮಗಾಗ್ತಾ ಬರುತ್ತೆ. ಹಾಗೆ ಪುಣ್ಯ ಕರ್ಮದ ಫಲ ನಮಗೆ ಅನುಭವಕ್ಕೆ ಕೊಡಬೇಕಾದರೆ ಭಗವಂತ ಏನು ಮಾಡುತ್ತಾನೆ, ಆ ಪುಣ್ಯ ಕರ್ಮದ ಫಲದಲ್ಲಿ ಭಗವಂತನ ರಸರೂಪ ನಿಂತಿರುತ್ತೆ. ಆ ರೂಪ ಯಾವಾಗಲೂ ಶುಭಕರವೇ, ದೇವರ ರೂಪ ಅಶುಭ ಎಂದೂ ಆಗಲ್ಲ. ಹಾಗೆ ನಾ ಪಾಪ ಕರ್ಮದ ಫಲ ಏನಿದೆ ಆ ಫಲ ಅಶುಭ, ಆದರೆ ಅದರೊಳಗೆ ಭಗವದ್ ರೂಪ ನಿಂತೇ ಇರುತ್ತೆ. ಪಾಪಕರ್ಮದ ಫಲದಲ್ಲಿ ಆ ಹೆಸರಿಂದೇ ಭಗವದ್ ರೂಪ ಅಲ್ಲಿ ನಿಂತಿರುತ್ತೆ. ಆ ರೂಪ ಯಾವಾಗಲೂ ಶುಭವೇ, ಆ ರೂಪದ ಸುತ್ತಿರುವ ಪಾಪಕರ್ಮದ ಫಲ ಅಶುಭ, ಆದರೆ ಆ ಪಾಪಕರ್ಮದ ಫಲದೊಳಗಿರುವ ದೇವರ ರೂಪ ಶುಭ. ಇಲ್ಲಿ ನಮಗೆ ಪುಣ್ಯಕರ್ಮವನ್ನು ನಮಗೆ ಉಣಿಸುವಾಗಲೂ ದೇವ ಪುಣ್ಯಕರ್ಮದೊಳಗಿರುವ ತನ್ನ ಶುಭಕರವಾದ ರೂಪವನ್ನು ಸ್ವೀಕಾರ ಮಾಡಿ ತನಗೆ ಅಶುಭವಾದ ಆ ಪುಣ್ಯಕರ್ಮದ ಫಲವನ್ನು ನಮಗುಣಿಸ್ತಾನೆ. ಏನ ಹೇಳಿದ್ವು, ಪುಣ್ಯಕರ್ಮವನ್ನ ಪುಣ್ಯಕರ್ಮದ ಫಲವನ್ನ ಜೀವನಿಗೆ ದೇವ ಉಣಿಸಬೇಕಾದರೆ ಪುಣ್ಯ ಕರ್ಮದ ಫಲದೊಳಗಿರುವ ರಸರೂಪವನ್ನ ತಾನು ಗ್ರಹಣ ಮಾಡಿ ತನಗೆ ಅಶುಭವಾದ ಪುಣ್ಯಕರ್ಮದ ಫಲ ಅದು ಜೀವನಿಗೆ ಶುಭ, ಆದ್ದರಿಂದ ಜೀವನಿಗೆ ಉಣಿಸಿಬಿಡುತ್ತಾನೆ. ಹಾಗೆ ಜೀವನಿಗೆ ಪಾಪ ಕರ್ಮದ ಫಲವನ್ನ ಉಣಿಸಬೇಕಾದರೆ ಆ ಪಾಪ ಕರ್ಮದ ಫಲದೊಳಗಿರುವ ತನ್ನ ರೂಪ, ಆ ರಸರೂಪ ಎಂಥದ್ದು ಅಂದ್ರೆ ಶುಭಕರವಾದ ರೂಪ, ಆ ರೂಪವನ್ನ ತಾನು ಸ್ವೀಕಾರ ಮಾಡುತ್ತಾನೆ. ಮೇಲಿರುವ ಅದರ ಒಳಗಿರುವ ತನ್ನ ರೂಪ ತಗೊಂಡು ಆ ಪಾಪಕರ್ಮದ ಫಲವನ್ನ ಜೀವನಿಗೆ ಉಣಿಸ್ತಾನೆ. ಇದು ಪ್ರಕ್ರಿಯೆ. ಅಂಥ ಕಾಲಕ್ಕೆ ದೇವರು ನಮಗೆ ಶುಭಕರ್ಮವನ್ನ ಉಣಿಸಿದರು, ಪಾಪ ಅಂದ್ರೆ ಅಶುಭ ಕರ್ಮದ ಫಲವನ್ನ ಉಣಿಸಿದರು, ಅದು ದೇವರು ಉಣ್ಣಲ್ಲ, ಅದರೊಳಗಿರುವ ಪುಣ್ಯಕರ್ಮದಲ್ಲೂ ಇರುವ ತನ್ನ ಶುಭಕರ ರೂಪ, ಪಾಪಕರ್ಮದಲ್ಲೂ ಇರುವ ತನ್ನ ಶುಭಕರ ರೂಪವನ್ನೇ ತಾನು ತಗೊಳ್ತಾನೆ. ಇದನ್ನೇ ಹೇಳತಾ ಇದ್ದಾರೆ. ಶುಭಂ ಪಿಬತ್ಯಸೌ ನಿತ್ಯಂ ನಾ ಶುಭಂ ಸಹರಿ ಪಿಬೇತ್. ಅಂದರೆ ತನ್ನ ರೂಪಗಳನ್ನೇ, ಶುಭಕರವಾದ ತನ್ನ ರೂಪಗಳನ್ನೇ ತಾನು ತಗೊಳ್ಳುತ್ತಾನಷ್ಟೇ ಹೊರತು ಅಶುಭವಾದ ಪುಣ್ಯಕರ್ಮದ ಫಲವಾಗಲಿ ಪಾಪಕರ್ಮದ ಫಲವಾಗಲಿ ಅವನಿಗೆ ಅಶುಭ, ಅದನ್ನ ದೇವರು ಕುಡಿಯಲ್ಲ ಎಂಬುದು ಈ ಮಾತಿಗೆ ಅರ್ಥ ಆದಾಗ ನಾವು ಶುಭಂ ಪಿಬತ್ಯಸೌ ನಿತ್ಯಂ ಎಂಬುದಕ್ಕೆ ದೇವರು ಪುಣ್ಯಕರ್ಮದ ಫಲವನ್ನೇ ತಿಂದು ಬಿಡ್ತಾನೆ ಅಂತ ಅರ್ಥ ಮಾಡುವುದು ಸುತರಾಂ ತಪ್ಪಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಋತಂ ಪಿಬಂತವು ಅಂತ ಹೇಳಿದಾಗ ವಿಶೇಷವಾಗಿ ಶುಭಕರವಾದ್ದನ್ನು ಸ್ವೀಕಾರ ಮಾಡುವವರು ಯಾರು? ಜೀವ ದೇವ. ಹೌದು, ಶುಭ ಫಲವನ್ನ ಈ ಜೀವನಿಗೆ ಕೊಡುವಾಗ ದೇವ ಅದರೊಳಗಿರುವ ಶುಭ ಕರವಾದ ತನ್ನ ರೂಪವನ್ನು ಸ್ವೀಕಾರ ಮಾಡುತ್ತಾನೆ. ಆ ರೀತಿಯಲ್ಲಿ ದೇವ ಶುಭವನ್ನು ಸ್ವೀಕಾರ ಮಾಡಿದ ಜೀವನು ಅದನ್ನೇ ತನ್ನಗೆ ಶುಭವಾದಂತಹ ಕರ್ಮ ಫಲವನ್ನು ಸ್ವೀಕಾರ ಮಾಡಿದ, ಭಗವಂತ ಸ್ವೀಕಾರ ಮಾಡಿಸಿದ. ಆದ್ದರಿಂದ ಎಲ್ಲಾ ರೀತಿಯಲ್ಲಿ ನೋಡಿದರೂ ಕೂಡ ಭಗವಂತ ಈ ಕರ್ಮ ಫಲವನ್ನು ಮುಟ್ಟುವುದೇ ಇಲ್ಲ, ಅದು ಅವನು ಸ್ವೀಕಾರ ಮಾಡುವುದೇ ಇಲ್ಲ, ತಿನ್ನುವುದಿಲ್ಲ, ಜೀವನಿಗೆ ಉಣಿಸ್ತಾನೆ. ಆದ್ದರಿಂದ ಇದು ಚೆನ್ನಾಗಿ ತಿಳ್ಕೊಂಡು ನಾವು ದೇವರಿಗೆ ಆ ಎರಡು ಪುಣ್ಯ ಪಾಪದ ಫಲಗಳನ್ನ ಸ್ವಾಮಿ ನಿನ್ನ ಅಧೀನ ಅಂತ ಚಿಂತನೆ ಮಾಡಬೇಕು. ಆ ಅಧೀನ ಅಂತ ಚಿಂತನೆ ಮಾಡುವಾಗ ಸ್ವಲ್ಪ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಕೊಡಿ, ಆ ಪುಣ್ಯ ಪಾಪದ ಫಲಗಳ ಧಾರಕ ರೂಪಗಳೇನಿವೆ ಆ ರೂಪಗಳನ್ನ ದೇವರಿಗೆ ಪೂಜಾತ್ವೇನ ಐಕ್ಯ ಚಿಂತನೆ ಮಾಡಿ. ಅರ್ಥ ಆಯಿತು? ಹೇಗೆ ದೇವರಿಗೆ ಪುಣ್ಯ ಕರ್ಮದ ಫಲವನ್ನ ಅಧೀನ ಚಿಂತನೆ ಮಾಡುವುದು, ಪಾಪಕರ್ಮದ ಫಲವನ್ನ ಅಧೀನ ಚಿಂತನೆ ಮಾಡುವುದು ಅಂದರೆ ಪುಣ್ಯ ಪಾಪ ಕರ್ಮದ ಫಲಗಳ ಆಧಾರವಾದ ಧಾರಕ ರೂಪ ಅಂತೇನಿದೆ ಅದನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುವಾಗ ಈ ಚಿಂತನೆ ಬರಲಿ ಎಂದರು. ಏನದು ಅಂದರೆ ಈ ಪುಣ್ಯಕರ್ಮದ ಧಾರಕ ರೂಪವನ್ನ ದೇವರಿಗೆ ಗಂಧವೆಂದು ಕೊಡು. ಸತ್ಪುಣ್ಯ ಅನುಲೇಪನವು ಸತ್ಪುಣ್ಯ ಅಂದ್ರು. ದೇವರಿಗೆ ಗಂಧ ಅಂತ ಕೊಡು ಅಂದ್ರು. ನಾವು ಅದನ್ನು ಏನಂತ ತಿಳ್ಕೊಳ್ತೇವೆ, ನಮ್ಮ ಪುಣ್ಯವನ್ನೇ ದೇವರಿಗೆ ಗಂಧ ಅಂತ ಕೊಡಬೇಕು ಅಂತ ದೇವರಿಗೆ ಬೆಳೆದು ಬಿಡುತ್ತೇವೆ, ತಪ್ಪಾಗಿ ಬಿಡುತ್ತೆ. ದಾಸರಾಯರು ಹೇಳುತ್ತಾರೆ, ಅಪ್ರಾಕೃತ ಮಹಿಮೆಗೆ ಪ್ರಾಕೃತ ಗಂಧವೇ ಅಂತ ಹೇಳುತ್ತಾರೆ. ಅಪ್ರಾಕೃತ ಮಹಿಮೆಗೆ ಪ್ರಾಕೃತೋದಕವೇ, ಅಪ್ರಾಕೃತ ಮಹಿಮೆಗೆ ಪ್ರಾಕೃತ ಗಂಧವೇ. ಈ ರೀತಿ ಪ್ರಶ್ನೆ ಮಾಡಿದಾಗ ನಮ್ಮ ಕರ್ಮ ಫಲವಾದರೂ ಕೂಡ ಅದನ್ನ ದೇವರಿಗೆ ಗಂಧ ಅಂತ ಕೊಟ್ರೆ ದೋಷ ಆದೀತು. ಅದಕ್ಕೆ ದೇವರಿಗೆ ಗಂಧ, ದೇವರಿಗೆ ಅಕ್ಷತ, ದೇವರಿಗೆ ಪುಷ್ಪ, ದೇವರಿಗೆ ನೀರು, ಎಲ್ಲ ಆಯಾ ಪದಾರ್ಥದೊಳಗಿರುವ ದೇವರ ರೂಪಗಳೇ ದೇವರಿಗೆ ಗಂಧ, ದೇವರ ರೂಪಗಳೇ ದೇವರಿಗೆ ಪುಷ್ಪ. ಇದನ್ನು ನಾವು ಎಂದೂ ಮರೆಯಲೇಬಾರದು. ಇಲ್ಲದಿದ್ದರೆ ಕಸವನ್ನೇ ದೇವರಿಗೆ ಕೊಟ್ಟಂತಾಗುತ್ತೆ. ಆದ್ದರಿಂದ ಇಲ್ಲಿ ಪುಣ್ಯ ಪಾಪಗಳನ್ನೇ, ಪುಣ್ಯವನ್ನು ಗಂಧವಾಗಿ ಪಾಪವನ್ನು ಪಾದಿಕೆಯಾಗಿ ಕೊಡು ಅಂದ್ರೆ ಅರ್ಥ ಅದನ್ನೇ ಸಾಕ್ಷಾತ್ತು ಪಾದಿಕೆಯಾಗಿ ಕೊಡು ಅಂತ ಅರ್ಥ ಅಲ್ಲ. ಪುಣ್ಯಕರ್ಮಕ್ಕೆ ಧಾರಕವಾದ ಭಗವದ್ ರೂಪ ಏನಿದೆ ಆ ಧಾರಕ ರೂಪವನ್ನ ದೇವರಿಗೆ ಗಂಧವಾಗಿ ಕೊಡು. ದೇವರ ರೂಪ ದೇವರಿಗೆ ಗಂಧ. ಹಾಗೆ ದೇವರ ರೂಪ ಪಾಪ ಕರ್ಮಕ್ಕೆ ಧಾರಕವಾದ ಭಗವದ್ ರೂಪ ಏನಿದೆ ಅದನ್ನ ದೇವರಿಗೆ ಪಾದುಕ, ದೇವರ ರೂಪವೇ ದೇವರಿಗೆ ಪಾದುಕ. ಈಗ ಪುಣ್ಯಕರ್ಮಕ್ಕೆ ಧಾರಕವಾದ, ಪಾಪಕರ್ಮಕ್ಕೆ ಧಾರಕವಾದ ಹಿಡಿದಿರುವಂತಹ ಆ ಎರಡು ರೂಪಗಳು ಶುಭಕರವೇ. ದೇವರಿಗೆ ಶುಭಕರವಾದ ಗಂಧ, ಶುಭಕರವಾದ ಪಾದಕ್ಕೆ ಕೊಟ್ಟಂತಾಯಿತು. ಅಂದರೆ ದೇವರಿಗೆ ಇದನ್ನ ಆಧೀನ ಚಿಂತನೆ ಮಾಡಿದ್ದಾಯಿತು. ಇಷ್ಟು ರಹಸ್ಯವನ್ನ ಬಚ್ಚಿ ಒಳಗೆ ಒಳಗೆ ದಾಸರಾಯರು ನಮಗೆ ಪುಣ್ಯ ಪಾಪಗಳರ್ಪಿಸವನಡಿಗೆ ಅಂತ ಸ್ಪಷ್ಟ ತಿಳಿಸಿಕೊಟ್ಟಿದ್ದಾರೆ. ಕೆಲವರು ಏನಂತಾರೆ ಅಂದ್ರೆ ನಮ್ಮಲ್ಲಿ ಬರುವ ಆಲೋಚನೆ ಬರುತ್ತೆ, ಪುಣ್ಯ ಪಾಪ ನೀನೇ ಮಾಡಿಸ್ತಾ ಇದ್ದೀಯಾ ಅಂತ, ನೀನೇ ಮಾಡಿಸುವುದು ಅಂತ ಚಿಂತನೆ ಮಾಡಿದರೆ ಸಾಕು ಅರ್ಪಣೆ ಮಾಡಿದ್ದಾಗುತ್ತೆ ಅಂದರೆ ಅಲ್ಲಿ ಹೇಳುತ್ತಾರೆ ಸ್ಪಷ್ಟವಾಗಿ, ನೀನೇ ಮಾಡಿಸಿದ್ದು ಅಂತ ಚಿಂತನೆ ಮಾಡಿದರೆ ಸಾಲದು. ಅಲ್ಲಲ್ಲಿರುವ ಭಗವದ್ ರೂಪಗಳು, ಯದ್ಯಪಿ ಆ ರೂಪಗಳೆಂಥವು ಆ ಗುಣಗಳೆಂಥವು ಗೊತ್ತಿಲ್ಲ, ಇದೆ ಅಂತ ಚೆನ್ನಾಗಿ ಗೊತ್ತು, ಶಾಸ್ತ್ರ ಹೇಳತಾ ಇದೆ. ಆದ್ದರಿಂದ ಕುರುಡು ಚಿಂತನೆ, ಸ್ವಾಮಿ ಅಲ್ಲಲ್ಲಿರುವ ನಿನ್ನ ರೂಪಗಳೇನಿವೆ ಧಾರಕ ರೂಪಗಳು ನೀನೇ ಸ್ವೀಕಾರ ಮಾಡಯ್ಯ ಅಂದಾಗ ಭಗವಂತ ಮೆಚ್ಚಿ ಇನ್ನಷ್ಟು ಜ್ಞಾನ ಕೊಟ್ಟು ಒಳದೃಷ್ಟಿಯನ್ನು ಕೊಡುತ್ತಾನೆ. ಇದು ಪುಣ್ಯ ಪಾಪಗಳರ್ಪಿಸವನಡಿಗೆ ಎಂಬುದರ ತಾತ್ಪರ್ಯ. ಹಾಗಾದರೆ ಇಲ್ಲಿ ಸುಖ ದುಃಖ ಫಲ ಅನಶ್ನನ್ ಎಂಬೋ ಶ್ರುತಿಯಂತೆ, ಅಂದರೆ ತಾನು ಯಾವುದನ್ನು ಉಣದೆ ಏಕಮೇವ ಏನು ಉಣದೆ ಜೀವರಿಗೆ ಹಾಕುವ ತರ, ಇದು ದೇವರ ಲಕ್ಷಣವಯ್ಯ. ಆತ ನಮ್ಮಲ್ಲಿ ನಿಂತು ಸಖನಾಗಿ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸಿ ಆ ಕರ್ಮದಲ್ಲೂ ನಮಗೆ ಯಾವುದು ಒಳ್ಳೆಯದು ಅದನ್ನೇ ಚೆನ್ನಾಗಿ ಉಣಿಸ್ತಾನೆ. ಅದು ಒಳ್ಳೆಯದು ಅಂದರೆ ನಮಗೆ ದುಃಖವೂ ಕೊಡಬಹುದು ಸುಖವೂ ಕೊಡಬಹುದು, ಆದರೆ ಅದು ಒಳ್ಳೆಯದು. ಅದನ್ನೇ ಪ್ರಾಣೇಶದಾಸರು ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಇದೀ ನ್ಯಾಯಸುಧಾ ಸಾರ, ಎಲ್ಲಾ ಶಾಸ್ತ್ರದ ಸಾರ ಒಂದು ಮಾತಲ್ಲಿ ಹೇಳಿ ಅಂದರೆ ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಹಾನಿ ಲಾಭ ಕ್ಲೇಶ ಮೋದ ಆದಾಗ ದೇವರೇ ಕೊಟ್ಟಾರೆಂಬ ಮತಿ ನಮಗಿರುತ್ತೆ, ಅದಕ್ಕೆ ದೇವರಿಗೆ ಜಗಳಾಡ್ತಾ ಇರ್ತೇವೆ, ಯಾಕೆ ಕೊಟ್ಟಿಯ ಯಾಕೆ ಕೊಟ್ಟಿಯ ಅಂತ. ಆದರೆ ಕರುಣೆಯಿಂದ ಕೊಟ್ಟ ಅಂತ ಗೊತ್ತಾದರೆ ಜಗಳವೇ ಬರೋದಿಲ್ಲ. ಅದು ಕೈಕಾಲು ಕತ್ತರಿಸಿದ್ರು ಏನು ಮಾಡಿದ್ರು ಕೂಡ ನನ್ನ ಮೇಲೆ ಕರುಣೆಯಿಂದ ಕೊಟ್ಟ, ಆತನಲ್ಲಿ ಕರುಣೆ ಇಲ್ಲದಿದ್ದರೆ ನನ್ನ ಕೈಕಾಲು ಕತ್ತರಿಸ್ತಾ ಇದ್ದಿಲ್ಲ ಎಂಬ ಎಚ್ಚರ ಬಂದರೆ ನಾವು ದೇವರನ್ನ ದೂರುವುದೇ ಇಲ್ಲ. ಯಾಕೆ ಹೀಗೆ ಮಾಡಿದ್ದೆ ಯಾಕೆ ಹೀಗೆ ಮಾಡಿದ್ಯಾ ಎಂಬುದು ಮಾಡೋದೇ ಇಲ್ಲ. ಆತ ಏನು ಮಾಡಿದರೂ ನಮ್ಮ ಕರುಣೆಯಿಂದ ಕೊಡುತ್ತಾನೆ. ಯಾಕೆ ಅಂದರೆ ನಮ್ಮದೇ ಸಂಪಾದನೆ ಮಾಡಿದ ಎಣ್ಣೆ ಟ್ಯಾಂಕರ್ ತುಂಬ ಕೂತಿದೆ, ಪಾಪ ಎಂಬ ಎಣ್ಣೆ. ಅದು ಖರ್ಚಾದರೆ ಹೊರತು ಮೇಲಕ್ಕೆ ಹೋಗ್ಲಿಕ್ಕಾಗಲ್ಲ, ಅದು ಖರ್ಚಾಗಬೇಕಾದರೆ ದುಃಖ ಎಂಬ ದೀಪ ಉರಿಲೇಬೇಕು. ಅದು ಉರಿಯಬಾರದು ಅಂದುಕೊಂಡ್ರೆ ಟ್ಯಾಂಕರ್ ಎಣ್ಣೆ ಹಾಗೇ ಕೂತಿರುತ್ತೆ. ನಾವು ಮಾಡೋದದೇ, ಈ ಜೀವನದಲ್ಲಿ ದುಃಖ ಬರ್ತಾ ಇರುತ್ತೆ, ಆ ದುಃಖ ದೇವರು ಕೊಡುವಾಗ ಈ ಎಣ್ಣೆ ಖರ್ಚು ಮಾಡಲಿಕ್ಕೆ ಸ್ವಾಮಿ ಅದರಲ್ಲೂ ಬಹಳ ಮರ್ದನ ಮಾಡಿ ಕೊಡತಾ ಇದ್ದಾನೆ, ನನ್ನ ಒಳ್ಳೆದಕ್ಕಾಗೆ ಕೊಡತಾ ಇದ್ದಾನೆಂಬ ಭಾವನೆ ನಮ್ಮಲ್ಲಿ ಬಂದರೆ ನಾವೆಂದೂ ಕೂಡ ಈ ಜೀವನದಲ್ಲಿ ದುಃಖ ಕೊಡಬೇಡ ಅಂತ ದೇವರನ್ನ ಕೇಳಲಿಕ್ಕೆ ಹೋಗಲ್ಲ. ಏನು ಕೇಳುತ್ತೇವೆ? ದುಃಖ ಕೊಡು, ಸುಖವೂ ಕೊಡು. ನಮಗೆ ದೇವರ ನೆನಪಿನಿಂದ ಬದುಕಿ ಮನಸ್ಸನ್ನ ದೇವರಲ್ಲೇ ಇಟ್ಟು ದೇವರ ಕರುಣೆ ಪಡ್ಕೊಂಡು ಹೋಗ್ಲಿಕ್ಕೆ ಬಂದವರು ನಾವು. ದೇವರಲ್ಲೇ ಮನಸ್ಸಿಟ್ಟು ಚಿಂತನೆ ಮಾಡಲಿಕ್ಕೆ ಈ ಜನ್ಮ ಕೊಟ್ಟದ್ದು. ಆ ದೇವರಲ್ಲೇ ಮನಸ್ಸಿಡಬೇಕಾದರೆ ನಮಗೆ ದ್ರೋಹ ಮಾಡುವುದು ಅಂದ್ರೆ ದೇವರಿಂದ ನಮ್ಮ ಮನಸ್ಸನ್ನು ಕಿತ್ತಿ ಹಾಕುವುದು ದುಃಖ ಆದರೆ ಆ ದುಃಖಕ್ಕೆ ಎರಡು ಪಟ್ಟು ಸುಖ ನಮಗೆ ವಿರೋಧಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಸುಖ ನಮ್ಮನ್ನು ದೇವರಿಂದ ಬೇರು ಮಾಡಿದಷ್ಟು ದುಃಖ ಮಾಡಲ್ಲ. ಅದಕ್ಕೆ ಕುಂತಿದೇವಿ ಕೇಳಿದ್ದು, ಆಗಾಗ ದುಃಖಗಳು ಕೊಡಯ್ಯ ನಿನ್ನ ನೆನಪಾಗುತ್ತೆ ಅಂತ. ಅದಕ್ಕೆ ಈ ಸುಖ ಬಂದಾಗ ದೇವರ ನೆನಪು ಹೊರಟು ಹೋಗುತ್ತೆ, ದುಃಖ ಬಂದಾಗಲೂ ಹೋಗುತ್ತೆ. ಆದ್ದರಿಂದ ಸುಖ ಬರಲಿ ದುಃಖ ಬರಲಿ, ನನಗೆ ಸುಖ ಆದರೂ ದುಃಖ ಆದರೂ ನನ್ನ ಪಾಪ ನನ್ನ ಕರ್ಮದ ಎಣ್ಣೆ ಖರ್ಚಾಗುವಾಗ ಬರುವುದೇ. ಅದನ್ನ ನೀನು ಕೊಡಲೇಬೇಕು, ಯಾಕಂದ್ರೆ ಬೇರೆ ಗತಿ ಇಲ್ಲ. ನೀನು ಕೊಟ್ಟೆ ಅದನ್ನ ಕಳಿಬೇಕು, ಕರುಣೆಯಿಂದ ಕೊಡತಾ ಇದ್ದೀಯ. ಆದರೆ ಒಂದು ವಿಷಯ ನನಗೆ ತಿಳಿಸಯ್ಯ, ಏನದು ಅಂದ್ರೆ ನನಗೆ ಈ ಕರ್ಮವನ್ನ ನೀನು ಮಾಡಿಸ್ತಾ ಇದ್ದೀಯ, ಈ ಮಾಡಿಸೋದು ನನ್ನ ಒಳ್ಳೆದಕ್ಕಾಗಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಕೊಟ್ಟು ಮಾಡಿಸು. ಆ ಎಚ್ಚರ ಕೊಡುವಾಗ ಒಂದು ನಿನ್ನಲ್ಲಿ ಪ್ರಾರ್ಥನೆ ಏನಯ್ಯ ಅಂದರೆ, ಈ ದುಃಖ ಉಣಲಿ ಸುಖ ಉಣಲಿ ಆ ಎರಡು ಉಣುವಾಗ ನಿನ್ನ ಸ್ಮರಣೆ ಇರಲಿ, ನೀನೇ ಒಳ್ಳೆಯದಕ್ಕಾಗಿ ಕೊಟ್ಟೀಯ ಎಂಬ ಸ್ಮರಣೆ ಇದ್ರೆ ಸಾಕು, ನನಗೆ ದುಃಖ ಬರಲಿ ಸುಖ ಬರಲಿ ಯಾವ ತಂಟೆ ಇರಲ್ಲ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಈ ರೀತಿಯಾಗಿ ನಮಗೆಲ್ಲವನ್ನ ಕೊಡತಾ ಇದ್ದಾನೆ. ಆ ಕೊಡುವಾಗ ಆತನಲ್ಲಿ ನಾವು ಬೇಡಬೇಕಾಗಿದ್ದೇನು ಅಂದರೆ, ಸ್ವಾಮಿ ದುಃಖ ಕೊಡಬೇಡ ಅಂತ ಕೇಳಬಾರದು. ಆ ದುಃಖ ಕೊಡುವಾಗ ತಟ್ಟಿಕೊಂಡು ನಿನ್ನಲ್ಲೇ ಮನಸ್ಸಿಟ್ಟು ನಾನು ಧಾರಾಗಬೇಕು. ತುಂಬಾ ಜನ ಕೇಳತಾ ಇರ್ತಾರೆ, ಅವರ ತಲೆಯಲ್ಲಿ ಗೊಂದಲವೋ ಗೊಂದಲ, ಗೊಂದಲವೋ ಗೊಂದಲ. ಇಷ್ಟೆಲ್ಲ ಸೇವಾ ಮಾಡ್ತೀವಿ ದೇವರಿಗೆ, ದೇವರನ್ನೇ ನೆನೀತಾ ಕೂತಿರ್ತೇವೆ, ಆದರೆ ದೇವರು ನಮಗೆ ಮಾಡಿದ್ದೇನು? ಅವರಿಗೆ ಕಾಯಿಲೆ ಕೊಟ್ಟ, ಇವರಿಗೆ ಕಾಲು ತೆಗೆದ, ಅವರಿಗೆ ತಲೆ ತೆಗೆದ, ಇಷ್ಟೆಲ್ಲ ಮಾಡಿದ. ಆದ್ದರಿಂದ ಈ ದೇವರ ಸೇವಾ ದೇವರ ಪೂಜಾ ಎಲ್ಲ ವ್ಯರ್ಥ ಆಯಿತಲ್ಲ. ಇನ್ನೊಂದು ಕಡೆ ದೇವರು ಇಲ್ಲ ದೇವ ಇಲ್ಲ ಅಂತ ಕೂತವರು ಚೆನ್ನಾಗಿದ್ದಾರಲ್ಲ. ಮತ್ತೆ ಈ ಎರಡನ್ನು ನೋಡಿದಾಗ ದೇವರ ಸ್ಮರಣೆ ಮಾಡದೇ ಇರುವುದೇ ಉತ್ತಮ ಅನಿಸುತ್ತಲ್ಲ ಅಂತ ಅವರ ಪ್ರಶ್ನೆ ಬಹಳ ಜನಕ್ಕೆ ಬಂದೇ ಬರ್ತಾ ಇರುತ್ತೆ, ತಲೆಯಲ್ಲಿ ಕಾಡತಾ ಇರುತ್ತೆ. ಅದಕ್ಕೆ ಒಂದೇ ಉತ್ತರ, ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಉಂಬುವುದು ಇಲ್ಲ. ಹಿಂದೆ ನಾವು ಖುಷಿಯಿಂದ ಮಾಡಿದ ಪಾಪದ ಫಲ ಈಗ ಉಣತಾ ಇದ್ದೇವೆ, ಮುಂದೆ ಈ ಒಳ್ಳೆ ಕರ್ಮಾನುಷ್ಠಾನದ ಫಲ ಮುಂದೆ ಉಣ್ಲಿಕ್ಕಿದೆ. ಹಾಗಾದರೆ ಹಿಂದೆ ಮಾಡಿದ ಕರ್ಮ ಫಲ ಈಗ ಉಣಬೇಕು, ಈಗ ಮಾಡಿದ್ದು ಮುಂದೆ ಅಂತ ಹೇಳಿದರೆ, ಈಗ ಪೂಜೆಯಿಂದ ಏನು ಈ ಹಿಂದಿನ ಕರ್ಮ ಉಣೋದಕ್ಕೆ ಏನು ಸಹಕಾರಿ ಇಲ್ಲವಾ, ಏನು ಉಪಯೋಗ ಆಗಲ್ಲವಾ ಅಂದ್ರೆ, ಇಷ್ಟೇ, ಈ ಜನ್ಮದಲ್ಲಿ ಎಷ್ಟು ಸುಖ ಬರಬೇಕೋ ಅಂದ್ರೆ ಅದು ಕಾರಿಂದಲೋ ಬಂಗಲೆಯಿಂದಲೋ ಊಟದಿಂದಲೋ ಯಾವುದರಿಂದಲೋ ಅದು ದೇವ ನಿಶ್ಚಯ ಮಾಡೇ ಇರ್ತಾನೆ. ನಾವಾತನಿಗೆ ಅಡ್ಡಬಿದ್ದು ನಾನಾ ಪೂಜೆಗಳು ಮಾಡಿದ್ರೂ ಮಾಡದಿದ್ರೂ ಕೊಟ್ಟೇ ಕೊಡ್ತಾನೆ. ಮಾಡಿದ್ದಕ್ಕೆ ಜಾಸ್ತಿ ಕೊಡಲ್ಲ, ಮಾಡದಿದ್ರೂ ಬಿಡಲ್ಲ. ಅದಕ್ಕೆ ಪಕ್ಕದವರು ದೇವರ ಕಡೆ ನೋಡದಿದ್ರೂ ಕೂಡ ಅವರಿಗೆ ನಾಲ್ಕೈದು ಬಂಗಲೆ ಕಾರು ಕೊಟ್ಟು ಸುಖ ಕೊಡ್ತಾ ಇದ್ದಾನೆ. ಯಾಕೆ? ಹಿಂದಿನ ಜನ್ಮದ ಪುಣ್ಯ ಇದ್ದದ್ದರಿಂದ ಅವರು ತನ್ನ ಕಡೆ ನೋಡದಿದ್ರೂ ಅವರಿಗೆ ಕೊಡತಾ ಇದ್ದಾನೆ. ನಮಗೆ ಈ ಜನ್ಮದಲ್ಲಿ ದುಃಖ ಉಣ್ಲಿಕ್ಕೆ ನಮ್ಮ ಕರ್ಮ ಇತ್ತು, ಅದು ಕರುಣೆಯಿಂದ ಕೊಟ್ಟ. ಆದ್ದರಿಂದ ನಾವೆಷ್ಟು ಜಾಗಂಟೆ ಬಾರಿಸಿ ದೇವರಿಗೆ ಅಡ್ಡ ಬಿದ್ದರೂ ಕೂಡ ಸುಖ ಕೊಡತಾ ಇಲ್ಲ. ಯಾಕೆ? ಅದು ಪ್ರಿಫಿಕ್ಸ್ಡ್ ಆಗಿದೆ. ಹಾಗಾದರೆ ಸುಖ ದುಃಖ ಎರಡೂ ಫಿಕ್ಸ್ ಆದ ಕಾಲಕ್ಕೆ ದೇವರನ್ನು ಏನು ಕೇಳಬೇಕು? ಈ ಪೂಜೆಗಳಿಂದ ಇದರಿಂದ ಏನು ಫಲ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ನಾವು ಬಂದದ್ದು ಯಾಕೆ ಎಂಬುದು ನೆನಪಿರಲಿ ಅಂತಾರೆ. ನಾವು ಬಂದದ್ದೇ ಈ ಲಿಂಗ ದೇಹದ ಗೂಡಿನಿಂದ ಹೊರಗೆ ಹೋಗ್ಲಿಕ್ಕೆ. ಚಿಟ್ಟೆ ಇರುತ್ತೆ, ಆ ಚಿಟ್ಟೆ ಚಿಕ್ಕ ಹುಳವನ್ನ ಗೂಡಿನಲ್ಲಿಟ್ಟು ಆ ಗೂಡಿನೊಳಗೆ ಅದಕ್ಕೆ ಆಹಾರ ಕೊಡತಾ ಹೋಗುತ್ತೆ. ಹೋದಾಗ ಒಳಗಿರುವ ಆ ಹುಳ ಈ ಚಿಟ್ಟೆಯನ್ನೇ ಸದಾ ನೆನೆದು 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 ಅದರಂತೆ ತಾನಾಗಿ ಆ ಗೂಡನ್ನ ಸೀಳಿಕೊಂಡು ಅದರ ಜೊತೆಗೆ ಹೋಗಿಬಿಡುತ್ತೆ. ಅದೇ ಆಗಿ ಹೋಗಲ್ಲ. ಅದರಂತೆ ಇದು ಭಾಗವತ ಸಪ್ತಮ ಸ್ಕಂದದಲ್ಲಿ ಹೇಳುವುದು, ಕೀಟ ಪೇಶಸ್ಕೃತ ರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸರೂಪತಾಂ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸುತ್ತು ಗೂಡು, ಇಲ್ಲಿ ದೇವ ಕಟ್ಟಿಲ್ಲ, ಲಿಂಗ ದೇಹ ಎಂಬ ಗೂಡು ಸದಾ ಇದೆ. ಬಾಳೆಹಣ್ಣಿಗೆ ಸಿಪ್ಪೆ ತನಾಗಿ ಬಂದಂತೆ ನಮ್ಮ ಸುತ್ತು ಲಿಂಗ ದೇಹ ಅನಾದಿಯಿಂದ ನಮಗಾಗಿ ಇದ್ದೇ ಇದೆ. ಅದು ನಮ್ಮ ಓನ್ ಪ್ರಾಪರ್ಟಿ, ದೇವರು ಕೊಟ್ಟದ್ದಲ್ಲ. ಆ ದೇವ ಈ ಲಿಂಗದೇಹದ ಗೂಡಿನಿಂದ ನಮ್ಮನ್ನ ಬಿಡಿಸಲಿಕ್ಕೆ ಇನ್ನೊಂದು ಗೂಡು ಕೊಟ್ಟ, ಅದರ ಎಫೆಕ್ಟ್ ಕಾಣಿಸಲಿಕ್ಕೆ ಸ್ಥೂಲ ದೇಹ ಎಂಬ ಗೂಡು ಕೊಟ್ಟ, ಇದರಲ್ಲಿ ನಮ್ಮನ್ನಿಟ್ಟ, ಇಟ್ಟು ಹೇಳಿದ, ನಿಮಗೆಲ್ಲ ವಿಶೇಷವಾಗಿ ಏನು ಬೇಕೋ ಆಗು ಹೋಗೋಳು ನಾನು ನೋಡುತ್ತಾ ಇದ್ದೇನೆ, ನಿಮ್ಮ ಕೆಲಸವಿಷ್ಟೇ, ಏನು ಜನ್ಮಗಳು ಬರುತ್ತೆ ಅದರಲ್ಲಿ ನನ್ನನ್ನೇ ನೆನೆಯತಾ ಇರಬೇಕು, ನನ್ನ ಗುಣಗಳನ್ನೇ ನೆನೆಯತಾ ಇರಬೇಕು, ಆಗ ನೀವು ಕೂಡ ಈ ಗೂಡನ್ನ ಸೀಳಿಕೊಂಡು ನನ್ನಂತೆ, ನಾನೇ ಆಗಲ್ಲ, ನನ್ನಂತೆ ಆಗಿ ನನ್ನ ಜೊತೆಗೆ ಬರಲಿಕ್ಕಾಗುತ್ತೆ. ಇದೇ ಒಂದು ಉದ್ದೇಶದಿಂದ ದೇವ ನಮಗೆ ಜನ್ಮ ಕೊಟ್ಟದ್ದು. ಹಾಗಾದರೆ ದೇವ ಈ ಶರೀರವೆಂಬ ಗೂಡಿನಲ್ಲಿ ಇಟ್ಟು ನಮ್ಮನ್ನ ಕಳಿಸಿದ್ದಾನಲ್ಲ, ರಕ್ಷಣೆ ಮಾಡತಾ ಇದ್ದಾನಲ್ಲ, ಆತನ ಉದ್ದೇಶ ಇಷ್ಟೇ, ಆತ ನನ್ನೇ ನೆನೆಯತಾ ಇರಬೇಕು, ಅದಕ್ಕೆ ಬದುಕಿರಬೇಕು. ದೇವರನ್ನೇ ನೆನೆಯತಾ ಇರಬೇಕು, ನೆನೆಯತಾ ಇರಬೇಕಾದ್ರೆ ಬದುಕಿರಬೇಕು, ಬದುಕಿರಬೇಕಾದ್ರೆ ಶರೀರ ಧಾರಣೆ ಆಗಿರಬೇಕು, ಶರೀರ ಧಾರಣೆ ಬೇಕಾದ್ರೆ ಅನ್ನ ಬೇಕು, ಅನ್ನ ಬೇಕಾದ್ರೆ ಸಂಪಾದನಾದಿಗಳು ಬೇಕು. ಎಷ್ಟು ಶರೀರಕ್ಕೆ ಬೇಕೋ ಅಷ್ಟೇ ಇಟ್ಟುಕೊಂಡು ಮಿಕ್ಕದ್ದೆಲ್ಲ ದೇವರ ನೆನಪಿನಲ್ಲೇ ಕಾಲ ಕಳೆದು ಬಿಟ್ಟರೆ ಅದು ನಮ್ಮ ಜೀವನ, ದೇವರು ಶರೀರ ಕೊಟ್ಟದ್ದಕ್ಕೆ ಸಾರ್ಥಕ, ಅದಕ್ಕಾಗಿ ನಾವು ಬಂದದ್ದು. ಅದಕ್ಕೆ ಬಂದಾಗ ಹಿಂದಿನ ಪುಣ್ಯ ಪಾಪ ಕರ್ಮಗಳನ್ನು ದೇವರು ಬೋನಸ್ ಆಗಿ ಕೊಟ್ಟೇ ಕೊಡ್ತಾ ಇದ್ದಾನೆ. ಆ ಎಣ್ಣೆ ಖರ್ಚಾಗಬೇಕಪ್ಪ, ಅದು ಕೊಡಲೇಬೇಕು ಅಂತ ಕೊಡ್ತಾ ಇದ್ದಾನೆ. ಆ ಕೊಡುವಾಗ ದುಃಖವೂ ದೇವರನ್ನ ಮರೆಸ್ತಾ ಇದೆ, ಸುಖವೂ ದೇವರನ್ನ ಮರೆಸ್ತಾ ಇದೆ, ಬಂದ ಕೆಲಸಕ್ಕೆ ಅಡ್ಡಿ ಮಾಡತಾ ಇದೆ, ಬಂದ ಕೆಲಸವನ್ನ ಅಡ್ಡಿ ಮಾಡತಾ ಇದೆ. ಪುಣ್ಯ ಪಾಪಗಳು ಅಂದರೆ ಸುಖ ದುಃಖಗಳೆರಡೂ ಬಂದದ್ದು ನಮಗೆ ತೊಂದರೆ ಕೊಡತಾ ಇದೆ, ದೇವರನ್ನ ಮರೆಸಿ ಬಿಡುತ್ತಾ ಇದೆ. ಆದ್ದರಿಂದ ದೇವರಲ್ಲಿ ಈಗ ನಾವು ಪೂಜಾ ಮಾಡುವುದು ಯಾಕೆ ಅಂದರೆ ಅದು ಸುಖವೇ ಬರಲಿ ದುಃಖವೇ ಬರಲಿ ನಿನ್ನ ನೆನಪು ಹಾಳಾಗದಿರಲಿ, ಅದಕ್ಕೆ ಸುಖವಾಗಲಿ ಬಹುದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳಿದ್ದು ಯಾಕೆ ಅಂದರೆ ನಮಗೆ ಸುಖ ಬಂದರೂ ಜೀವನದ ಗುರಿಯಾದ ದೇವರ ನೆನಪನ್ನು ಕಿತ್ತಿ ಹಾಕ್ತಾ ಇದೆ, ದುಃಖ ಬಂದರೂ ದೇವರ ನೆನಪನ್ನು ಕಿತ್ತಿ ಹಾಕ್ತಾ ಇದೆ. ಹಾಗಂತ ಸುಖ ದುಃಖಗಳು ಬೇಡ ಅಂತ ಹೇಳೋಣ? ಹೇಳಲಿಕ್ಕಿಲ್ಲ. ಆ ಎಣ್ಣೆ ಖರ್ಚಾಗಲೇಬೇಕು, ದೇವರು ಕೊಡಲೇಬೇಕು, ಸುಖ ಆದ್ರೂ ಕೊಡಬೇಕು ದುಃಖ ಆದ್ರೂ ಕೊಡಬೇಕು. ಅದಕ್ಕೆ ದಾಸರಾಯರು ಕೇಳಿಕೊಳ್ಳುತ್ತಾರೆ, ಸ್ವಾಮಿ ನೀ ಏನು ಕೊಟ್ಟರು ಕೊಡಯ್ಯ, ಸುಖ ಕೊಡು ದುಃಖ ಕೊಡು, ಅದು ನಾನು ಅನುಭವಿಸಲೇಬೇಕು, ನನ್ನ ಒಳ್ಳೆದಕ್ಕಾಗಿ ಕೊಡ್ತಾ ಇದೀಯ. ಆದರೆ ಅದರಿಂದ ನಿನ್ನ ನೆನಪು ಹಾಳಾಗ್ತಾ ಇದೆಯಲ್ಲ, ಇಲ್ಲಿ ನಿನ್ನ ಕರುಣೆ ತೋರು, ಅದಕ್ಕೆ ನಾನು ಪೂಜೆ ಮಾಡುತ್ತಾ ಇದ್ದೇನೆ. ಈ ಪೂಜೆ ತಾತ್ಪರ್ಯ ಏನು ಗೊತ್ತಾ? ನನಗೆ ಸುಖ ಬಂದರೂ ದುಃಖ ಬಂದರೂ ನಿನ್ನ ನೆನಪು ಹಾಳಾಗದಿರಲಿ ಎಂಬುದೇ ಈ ಪೂಜೆಯ ತಾತ್ಪರ್ಯ ಹೊರತು, ಈ ಜನ್ಮದಲ್ಲಿ ದುಃಖ ಕಳಕೊಳ್ಳೋದಾಗಲಿ ಇಲ್ಲದ ಸುಖ ಪಡೆಯೋದಾಗಲಿ ಈ ಪೂಜೆಗಳ ತಾತ್ಪರ್ಯವಲ್ಲ. ಪೂಜೆಗಳ ತಾತ್ಪರ್ಯ ಗೊತ್ತಿಲ್ಲದೇನೆ ಪೂಜೆಗಳನ್ನು ಮಾಡಿ ಮಾಡಿ ಒದ್ದಾಡ್ತಾ ಇರ್ತೇವೆ. ಆ ಪೂಜೆಗಳನ್ನು ಮಾಡಿ ಆ ಫಲ ಸುಖ ಪಡೆಯೋದೋ ದುಃಖ ಕಳೆಯೋದೋ ಅಂದುಕೊಂಡು ಅದನ್ನು ದೇವರಲ್ಲಿ ಬೇಡಿ ಬೇಡಿ ಆ ದುಃಖ ಕಳೆಯದಿದ್ದರೆ, ಸುಖ ಕೊಡದಿದ್ದರೆ ದೇವರನ್ನ ಬೈದು ಬೈದು ಇನ್ನಷ್ಟು ಕಳೆಗೆ ಹೋಗ್ತಾ ಇದ್ದೇವೆ. ಆದ್ದರಿಂದ ನಮ್ಮ ತಲೆಯಲ್ಲಿ ಚೆನ್ನಾಗಿ ಗೊತ್ತಾಗಬೇಕಾಗಿದ್ದೇನು, ಈ ಜನ್ಮದಲ್ಲಿ ಸುಖ ಆಗಲಿ ದುಃಖ ಆಗಲಿ ಎಲ್ಲ ಫಿಕ್ಸ್ ಮಾಡಿದ್ದಾನೆ ಭಗವಂತ, ಅದನ್ನು ಎಂದೂ ಚೇಂಜ್ ಮಾಡೋದೇ ಇಲ್ಲ. ಆದರೆ ಆ ಸುಖ ಆಗಲಿ ದುಃಖ ಆಗಲಿ ಬಂದಾಗ ತಡೆಯುವ ತಾಕತ್ತು, ಯಾವ ರೀತಿ ತಾಕತ್ತು? ಅವನ ಸ್ಮರಣೆ ಕೊಟ್ಟು ಆ ಎರಡನ್ನ ಮರೆಸಿ ಬಿಡುತ್ತಾನೆ. ದುಃಖ ಬಂದರೂ ಕೂಡ ಹೇಗೆ ಆಪರೇಷನ್ ಮಾಡುವಾಗ ಕತ್ತಿಯಿಂದ ಶರೀರವನ್ನು ಕೊಯ್ದು ಹಾಕ್ತಾ ಇದ್ರೂ ಕೂಡ ಇವರಿಗೆ ಮತ್ತಿನ ಇಂಜೆಕ್ಷನ್ ಕೊಟ್ಟಿದ್ರೆ ದುಃಖವೇ ಗೊತ್ತಾಗೋದಿಲ್ಲವೋ ಅದೇ ಥರ ಭಗವಂತ ಸುಖ ದುಃಖಗಳೆಂಬ ಆಪರೇಷನ್ ಕೊಟ್ಟು ಮಾಡುತ್ತಾ ಇದ್ರೂ ಕೂಡ ಆತನ ಭಕ್ತಿ ರಸ ಎಂಬ ಇಂಜೆಕ್ಷನ್ ಕೊಟ್ಟು ಬಿಟ್ರೆ, ಆತನ ನೆನಪೆಂಬ ಇಂಜೆಕ್ಷನ್ ಕೊಟ್ಟು ಬಿಟ್ರೆ ನಮಗೆ ದುಃಖ ಬಂದದ್ದು ಗೊತ್ತಾಗಲ್ಲ, ಸುಖ ಬಂದದ್ದು ಗೊತ್ತಾಗಲ್ಲ. ಎಷ್ಟು ಬೇಕಾದರೂ ಕೈ ಕೊಯ್ಲಿ, ಕಾಲು ಕೊಯ್ಲಿ, ಏನು ಬೇಕಾದರೂ ಮಾಡಲಿ, ಆತ ಕೊಯ್ತಾನೆ ಇರ್ತಾನೆ, ಜೋಕು ಹಾಕ್ತಾನೆ ಇರ್ತಾನೆ ಡಾಕ್ಟರು, ಈ ಪೇಷಂಟ್ ನಗತಾನೆ ಇರ್ತಾನೆ. ಅದೇ ಥರ ಭಗವಂತ ನಮಗೆ ಸುಖ ದುಃಖಗಳು ಎರಡೂ ಕೊಡತಾ, ಭಕ್ತನಾದವು ಬೇಡಿದರೆ ನಗನಗತಾ ಸುಖ ದುಃಖವೇ ಕೊಡತಾ ಇರ್ತಾನೆ, ನಗನಗತಾ ಅವನು ಸರಿ ಮಾತಾಡುತ್ತಾನೆ, ದುಃಖ ಪರಿಹಾರ ಮಾಡುವ ತನ್ನ ಭಕ್ತಿಯನ್ನು ಕೊಡತಾನೆ. ಇದನ್ನೇ ಮಾಡಿದ್ದು ಪಾಂಡವರಿಗೆ. ಪಾಂಡವರಿಗೆ ಮೇಲ್ನೋಟಕ್ಕೆ ಅರಣ್ಯವಾಸ. ಎಲ್ಲರಂದುಕೊಂಡ್ರು ಅಯ್ಯೋ ಪಾಪ ಕಾಡಿನಲ್ಲಿ ಹೋದರಲ್ಲ. ಹೌದೌದು, ಅವರ ಕರ್ಮಾನುಸಾರ ಅವರಿಗೆ ಕಷ್ಟಕರವಾದ ರಾಜ್ಯದಲ್ಲಿ ಸುಖವಾಗಿ ಆ ಒಳ್ಳೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕಾದವರಿಗೆ ಕಾಡಿನಲ್ಲಿ ಅಟ್ಟು ಬಿಟ್ನಲ್ಲ. ಅಯ್ಯೋ ಸ್ವಾಮಿ ನಿರ್ದಯ, ತನ್ನವರಾದರೂ ಕೂಡ ದುಃಖ ಕೊಡೋದು ಬಿಡಲಿಲ್ಲ. ಹೌದು, ಇದೇ ದೇವನ ಧರ್ಮ. ಆದರೆ ಪಾಂಡವರು ತಿಳಿದರು, ಸ್ವಾಮಿ ನೀನು ನಮಗೆ ದುಃಖ ಕೊಟ್ಟದ್ದು ಕರುಣೆಯಿಂದ ಅಂತ ಸ್ವೀಕಾರ ಮಾಡಿ ಹೋದರು. ಅದಕ್ಕೆ ಸ್ವಾಮಿ ಏನು ಮಾಡಿದ, ಮೇಲ್ನೋಟಕ್ಕೆ ದುಃಖ ಕೊಟ್ಟ. ಮೇಲ್ನೋಟಕ್ಕೆ ಕಾಡಿನಲ್ಲಿ ತಿರುಗೋದು, ಅಲ್ಲಲ್ಲಿ ಸಿಕ್ಕಿದ್ದೆಲ್ಲ ತಿಂಬೋದು, ಸಿಗದಿದ್ರೆ ಉಪವಾಸವಿರೋದು, ಹೀಗೆ ಅವರನ್ನ ಬಳಲಿಸಿದ. ಆದರೆ ಅವರಿಗೆ ತನ್ನ ಭಕ್ತಿಯ ಮತ್ತನ್ನು ಕೊಟ್ಟಿದ್ದ. ಹೇಗೆ ಅಂದರೆ ಅವರನ್ನ ಅಪರೂಪದ ಋಷಿಗಳ ಗುಂಪಿನ ಮಧ್ಯೆ ಇಟ್ಟ. ಆ ಋಷಿಗಳಲ್ಲೇ ಏನು ಮಾಡುತ್ತಾ ಇದ್ರು ಅಂದ್ರೆ ಸತತ ಭಗವಂತನ ಅನುಭವ ಪಡ್ಕೊಂಡ ಮಹಾಜ್ಞಾನಿಗಳು ಅಂತಹ ಗುಂಪು ಏನು ಮಾಡುತ್ತೆ, ಸತತ ಭಗವಂತನ ನೆನೆದು 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 ಮೈ ಮರೆತು ಆ ಆನಂದ ಪಡ್ತಾ ಇರುವ ಗುಂಪಿನ ಮಧ್ಯೆ ಇವರನ್ನಿಟ್ಟ. ಇವರಿಗೆ ಬಂದ ಕಷ್ಟ ಎಲ್ಲ ಮರೆತೋದ್ರು, ಆ ಭಗವಂತನನ್ನೇ ನೆನೆಯತಾ ನೆನೆಯತಾ ಆನಂದ ಪಟ್ಟರು ಪಾಂಡವರು. ಈಗ ಹೇಳಿ, ಭಗವಂತ ಕೊಟ್ಟದ್ದು ಕಷ್ಟವೋ ಸುಖವೋ? ಅದನ್ನೇ ಕೇಳುತ್ತಾರೆ ಪಾಂಡವರು. ಹೇ ಸ್ವಾಮಿ, ನಮಗೆ ಕಷ್ಟ ಕೊಟ್ಟದ್ದಲ್ಲಯ್ಯ, ಸುಖ ಕೊಟ್ಟಿ ನಮಗೆ. ಯಾಕೆ ಅಂದ್ರೆ ನಿನ್ನ ನಾಮದ ಸ್ಮರಣೆ ರಾಜ್ಯಭಾರದಲ್ಲಿ ಬರ್ತಾ ಇದ್ದಿಲ್ಲ, ಮಾಡಿದ್ರು ಕೂಡ ಇಂಥ ಋಷಿಗಳ ಮಧ್ಯೆ ಕೂತು ಆನಂದ ಪಡುವ ಭಾಗ್ಯ ರಾಜ್ಯದಲ್ಲಿ ಕೂತ್ರೆ ಬರುತ್ತಾ? ಆ ಅವರನ್ನ ಕೊಲ್ಲು ಇವರನ್ನ ಕೊಲ್ಲು, ಯುದ್ಧ ಮಾಡು ಅದು ಮಾಡು, ಅದರಲ್ಲೇ ಹೋಗುತ್ತೆ. ಅಂಥದ್ದು ಅರಣ್ಯಕ್ಕೆ ಅಟ್ಟಿ 14 ವರ್ಷಗಳ ಕಾಲ ಸತತ ಋಷಿಗಳಿಂದ ನಿನ್ನ ನಾಮಸ್ಮರಣೆಯ ಹಣ್ಣನ್ನು ಉಣಿಸಿದೆಯಲ್ಲ, ಇದು ಕರುಣೆಯೋ ನಿಷ್ಕರುಣೆಯೋ? ಅದಕ್ಕೆ ಮೇಲ್ನೋಟಕ್ಕೆ ದುಃಖ ಕೊಡುತ್ತಾನೆ ಭಗವಂತ, ಒಳಗೆ ತನ್ನ ನೆನಪಿನ ಸುಖ ಕೊಟ್ಟು ಆನಂದ ಪಡಿಸಿಬಿಡುತ್ತಾನೆ ಭಕ್ತರನ್ನ. ಈ ಆನಂದ ಬೇಕು ಅಂತ ನಮ್ಮ ಪೂಜೆಗಳ ತಾತ್ಪರ್ಯ ಅಷ್ಟೇ ಹೊರತು, ಯಾವುದೋ ಸುಖ ಕೊಡು, ಯಾವ ಸುಖ? ನಾವು ನೋಡಿ ಎಷ್ಟು ದೊಡ್ಡರು ಅಂದ್ರೆ, ದೇವರ ನೆನಪಿಗಾಗಿ ನಮ್ಮ ಬದುಕು, ಆ ನೆನಪನ್ನು ಹಾಳು ಮಾಡುವುದೇ ಸುಖ, ಅದನ್ನೇ ದೇವರನ್ನ ಕೇಳುತ್ತೇವೆ. ದೇವರ ನೆನಪನ್ನು ಕೇಳಲ್ಲ, ಈ ಸುಖ ಕೊಡು ಆ ಸುಖ ಕೊಡು ಅಂತ ದೇವರ ಪೂಜಾ ಮಾಡಿ ಮಾಡಿ ಅಡ್ಡ ಬಿಡುತ್ತೇವೆ. ಅಂದ್ರೆ ಏನಂತ ಅರ್ಥ, ನಮ್ಮ ಜೀವನದ ಅಮೃತ ದೇವರ ನೆನಪು, ಅದನ್ನ ಹಾಳು ಮಾಡುವ ವಿಷ ಈ ಸುಖ. ನಾವು ಏನು ಕೇಳ್ತಾ ಇದ್ದೇವೆ, ದೇವರನ್ನ ಪೂಜಾ ಮಾಡಿ ಅಡ್ಡ ಬಿದ್ದು ಚೂರು ವಿಷ ಕೊಡು ಚೂರು ವಿಷ ಕೊಡು ಅಂತ ಅಡ್ಡ ಬಿದ್ದು ಬಿದ್ದು ಕೇಳುತ್ತಾ ಇದ್ದೇವೆ. ಅದಕ್ಕೆ ದೇವ ತಾಯಿ ಏನು ಮಾಡುತ್ತಾನೆ, ಮಗು ಬುದ್ಧಿ ಇಲ್ಲದೆ ವಿಷ ಕೊಡು ಕೊಡು ಅಂತ ಕೇಳಿದ್ರು ತಾನು ಕೊಡಲ್ಲ. ಹಾಗೆ ದೇವರು ನಾವು ನಮ್ಮನ್ನ ಹಾಳು ಮಾಡುವ ಸುಖವನ್ನ ಪೂಜಾ ಮಾಡಿ ಮಾಡಿ ಸುಖ ಕೊಡು ಅಂತ ಕೇಳಿದ್ರು ಕೊಡಲ್ಲ ಕೊಡಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ತಾನೆ. ಆಗ ನಾವು ಬೈತಾ ಇರ್ತೇವೆ ಅರ್ಥ ಮಾಡಿಕೊಳ್ಳದೆ, ದೇವ ಇಷ್ಟು ಪೂಜಾ ಮಾಡ್ತಾನೆ ಸುಖ ಕೊಡಲ್ಲ ಕೊಡಲ್ಲ ಅಂತ ಬೈತೇವೆ, ಏನು ಹಿಡಿಸಿಕೊಳ್ಳಲ್ಲ. ಹೇಗ ಮಗು ವಿಷ ಕೊಡಲ್ಲ ಅಂತ ತಾಯಿ ಹೇಳಿದಾಗ ಸಿಟ್ಟಿನಿಂದ ಕಚ್ಚಿ ಬೈದು ಒದ್ದು ಮಾಡ್ತಾ ಇದ್ರು ಕೂಡ ತಾಯಿ ಸುಮ್ಮನೆದ್ದು ಬಿಡ್ತಾಳೋ, ಅದೇ ತರ ಭಗವಂತ ನಾವು ಪೂಜೆಗಳು ಮಾಡಿ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇದ್ರೆ ನಗತ ಸುಮ್ಮನೆದ್ದು ಬಿಡುತ್ತಾನೆ. ಇವನಿಗೆ ಬುದ್ಧಿ ಬಂದ್ರೆ ಇವನೇ ಸರಿಯಾಗ್ತಾನೆ ಅಂತ. ಆ ರೀತಿಯಲ್ಲಿ ನಮಗೆ ನಿಜವಾದ ತಿಳುವಳಿಕೆ ಏನು ಅಂದರೆ, ಅದೇ ಪ್ರಹ್ಲಾದರಾದರು ಹೇಳ್ತಾರೆ, ದೈವಂ ಸಂಪದ್ ವಿಪತ್ ಪದಂ, ದೇವರೇ ಸುಖ ದುಃಖಗಳನ್ನ ಪಟ್ಟಿ ಮಾಡಿ ಕೊಡುವಾಗ ಮತ್ತು ಅವನ ಕಾಲಿಗೆ ಬಿದ್ದು ಬಾಯಿ ತೆಗೆದು ಕೊಡು ಕೊಡು ಅಂತ ಯಾಕೆ ಹೇಳ್ತೀಯ, ಕೊಟ್ಟೇ ಕೊಡ್ತಾನೆ. ಆತ ಕೊಡದಿರುವುದೊಂದೇ ಆತನ ಮೇಲೆ ಭಕ್ತಿ, ಅದರಿಂದ ಆತನ ಸ್ಮರಣೆ, ಆ ಸ್ಮರಣೆಯಲ್ಲಿ ಆನಂದ ಸಿಗ್ತಾ ಇಲ್ಲ, ಅದನ್ನು ಕೇಳಯ್ಯ, ಅದಕ್ಕಾಗಿ ಪೂಜೆಗಳೆಲ್ಲ ಅಂದ್ರು. ಈಗ ತಾತ್ಪರ್ಯ ಗೊತ್ತಾಯಿತು ನಮಗೆ ಪೂಜೆಗಳಲ್ಲಿ. ಇಷ್ಟು ದಿವಸ ಪೂಜೆಗಳು ಮಾಡಿದ್ದೆ, ಇಷ್ಟು ವರ್ಷಗಳು, 70, 80, 60, 50 ವರ್ಷಗಳು ಪೂಜಾ ಮಾಡಿ, ಆ ಪೂಜಾ ಮಾಡಿದಾಗೆಲ್ಲ ಅದು ಬೇಕು ಇದು ಬೇಕು ಅಂತ ಬೇಡಿ ಬೇಡಿ ಪೂಜಾ ಮಾಡಿದವಲ್ಲ, ವಿಷ ಬೇಡಿ ಪೂಜಾ ಮಾಡಿದವಲ್ಲ, ಸುಖ ಅಂದ್ರೆ ವಿಷವೇ ಅದನ್ನು ಬೇಡಿ ಬೇಡಿ ಪೂಜಾ ಮಾಡಿದವಲ್ಲ ಅಂತ ದುಃಖ ಆಗೋದಿಲ್ಲವೋ, ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಸಾಧನ ಅಂತ ಹೋಗ್ತಾ ಇದ್ದೀರಾ, ಏನು ಬೇಕು ಅಂತಾನೆ ಗೊತ್ತಿಲ್ಲ, ಏನೇನೋ ಬೇಡಿ ದೇವರನ್ನ, ಏನು ಬೇಡಬಾರದು ಅದು ಬೇಡತಾ ಇದ್ದೀರಾ, ಬೇಡಬೇಕಾದನ್ನು ಬೇಡತಾ ಇಲ್ಲ, ಅದು ಬೇಡಿ ಅದೇ ಸಾಧನ ಅಂತ ದಾಸರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತ ನಮ್ಮೊಳಗೆ ನಿಂತು ಅದ್ಭುತವಾಗಿರತಕ್ಕಂತಹ ತನ್ನ ನಾಮಸ್ಮರಣೆ ಎಂಬ, ತನ್ನ ನೆನಪೆಂಬ ಸಾಧನ ಕೊಡಲಿಕ್ಕೆ ಸುಖ ದುಃಖಗಳನ್ನ ಒಂದು ಕಡೆ ಅವನೇ ಕೊಡುತ್ತಾನೆ, ಅವನೇ ನಮ್ಮೊಳಗೆ ನಿಂತು ತನ್ನ ಸ್ಮರಣೆಯನ್ನೂ ಕೊಟ್ಟು ಆ ಸುಖ ದುಃಖವೆಂಬ ಸಂಸಾರ ದೊಡ್ಡ ವಿಷದ ಸಾಗರ, ಸುಖವೂ ವಿಷವೇ ದುಃಖವೂ ವಿಷವೇ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಸುಖ ದುಃಖ ಎರಡನ್ನೂ ಸಮಾನವಾಗಿ ನೋಡಿ ಹೋಗು ಅಂತ. ಅದಕ್ಕೆ ರಾಜರು ಹೇಳುತ್ತಾರೆ, ಸುಖ ದುಃಖ ಎರಡು ಸಮಾನ ಹೇಗೆ ನೋಡೋದು ಅಂದ್ರೆ, ಆ ಎರಡೂ ಕೂಡ ದೇವರನ್ನ ಮರೆಸತ್ತಾದ್ದರಿಂದ ಎರಡೂ ಕೂಡ ಒಂದೇ ಅಂತ ರಾಯರು ಅದ್ಭುತವಾಗಿ ಗೀತಾ ವಿವೃತ್ತಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ. ಅದು ಅನುಭವಕ್ಕೆ ಬಂದ್ರೆ ಹೊರತು ಗೊತ್ತಾಗಲ್ಲ. ಆದ್ದರಿಂದ ನಾವು ದೇವರನ್ನ ಬೇಡಬೇಕಾಗಿದ್ದೇನು, ಚೂರು ಸುಖವೆಂಬ ವಿಷ ಕೊಡು ಅಂತ ಕೇಳೋದು ಇನ್ನಾದರೂ ಬಿಡೋಣ, ಇನ್ನಾದರೂ ಅದು ಕೊಡು ಇದು ಕೊಡು ಅಂತ ಕೇಳೋದು ಬಿಡೋಣ. ನಿನ್ನ ನಾಮಸ್ಮರಣೆ, ನಿನ್ನ ಸ್ಮರಣೆಗಾಗಿ ಕೊಟ್ಟ ಜೀವನ ಅದು ಬಿಟ್ಟು ಏನೇನೋ ಕೇಳಿ ಏನೇನೋ ಮಾಡಿ ಕಳೀತಾ ಇದ್ದೇನಪ್ಪ, ನಿನ್ನ ನೆನಪು ಕೊಡಯ್ಯ ಅಂತ ಕೇಳಬೇಕು. ಅದು ಯಾರನ್ನ ಕೇಳಬೇಕು, ನಮ್ಮ ಒಳಗಿರುವ ಬಿಂಬಮೂರ್ತಿಯನ್ನೇ ಕೇಳಬೇಕು. ಅವನೇ ಒಂದು ರೂಪದಿಂದ ನಮ್ಮ ಸುತ್ತು ವಿರಾಟ್ ರೂಪಿಯಾಗಿ ಶರೀರ ಧಾರಣೆ ಮಾಡಿಕೊಂಡು ಬೆಳಗ್ಗಿನಿಂದ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಮ್ಮ ಶರೀರ ಸುತ್ತೇ ಇದ್ದ ಅವ ಬೆಳಿಗ್ಗೆ ಎದ್ದಾಗಲಿಂದ ಮಲಮೂತ್ರ ತೊಳಿಸುವುದು ಮೊದಲುಕೊಂಡು ರಾತ್ರಿ ಮಲಗುವ ಪರ್ಯಂತ, ಮಲಗಿದ ಮೇಲೆ ಎಚ್ಚರ ಪರ್ಯಂತ, ಚಿಕ್ಕ ಮಗುವನ್ನ ತಾಯಿ ರಾತ್ರಿ ಹಗಲು ಕಾಪಾಡಿದಂತೆ ನಮ್ಮನ್ನ ಕಾಪಾಡತಾ ಇದ್ದಾನಲ್ಲ, ಅವನನ್ನ ಸ್ಮರಿಸಿ, ಬಿಟ್ಟು ಬಿಟ್ಟು ಸ್ಮರಿಸಿ, ನಿಮ್ಮಲ್ಲೂ ಸ್ಮರಿಸಿ. ಏಕಪ್ರಕಾರ ಅವನ ಸ್ಮರಣೆ ಮಾಡ್ತಾ ಕೂಡಲಿಕ್ಕೆ ನಮಗಾಗಲ್ಲ, ಯಾಕೆಂದ್ರೆ ನಮ್ಮ ನಮ್ಮ ಕೆಲಸ ಬಿಟ್ಟಿರ್ಲಿಕ್ಕಾಗಲ್ಲ. ಅಂತಹ ಕಾಲಕ್ಕೆ ಆಯಾ ಕೆಲಸಗಳನ್ನ ಬಿಡದೇ ಇವನ ಸ್ಮರಣೆ ಸತತ ಮಾಡಬೇಕಾದರೆ ಒಂದು ಉಪಾಯವಿದೆ. ಏನು ಅಂದ್ರೆ, ನಿನ್ನೊಳಗೆ ವಿರಾಟ್ ರೂಪಿಯನ್ನ ಸ್ಮರಣೆ ಮಾಡು, ನಿನ್ನೊಳಗೇನೆ 14 ಲೋಕಗಳು ಇವೆ ಎಂಬುದನ್ನು ಭಾಗವತ ಹೇಳಿದೆ, ನಿಶ್ಚಯವಾಗಿ ತಿಳಿದು 14 ಲೋಕಗಳನ್ನು ಸ್ಮರಣೆ ಮಾಡು. ಆ 14 ಲೋಕಗಳಲ್ಲಿ ಸಾಂಶರಾದ ದೊಡ್ಡವರೆಲ್ಲ ಎಲ್ಲರೂ ಕೂಡ ದೇವತೆಗಳು, ಜ್ಞಾನಿಗಳು, ಪಿತೃಗಳು, ಋಷಿಗಳು ಎಲ್ಲರೂ ಕೂಡ ಸಾಂಶರಾದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಶರೀರದಲ್ಲಿ ನಿಂತೇ ಇದ್ದಾರೆ ಅಂತ ತಿಳಿದು ಅಷ್ಟು ಮಾತ್ರ ಸಾಲದು. ಪ್ರತಿಯೊಬ್ಬರಲ್ಲಿ ಸಾರಿ ಸಾರಿಗೆ ತಿಳಿಯೋ ನೀನು ಅಂತಾರೆ. ಯಾಕಂದ್ರೆ ಒಂದೇ ಸಮನೆ ಒಂದೇ ಕಡೆ ಕೂತು ಚಿಂತನೆ ಮಾಡ್ಲಿಕ್ಕಾಗಲ್ಲ. ಒಂದು ಸಲ ನಮ್ಮಲ್ಲಿ ಎಲ್ಲವನ್ನು ಚಿಂತನೆ ಮಾಡಿ ಆಯಿತು, ಹೌದಪ್ಪ ಆಯ್ತು, ಹೊರಗೆ ಬಂದು ಕೆಲಸಕ್ಕೆ ಹೋಗ್ತಾ ಇದ್ವು, ಹಾಗಾದ್ರೆ ಸತತ ಚಿಂತನೆ ಆಗ್ಲಿಲ್ಲಲ್ಲ ಅಂದ್ರೆ ಚಿಂತೆ ಮಾಡಬೇಡ. ಎದ್ದ ಕೂಡಲೇ, ಚಿಂತನೆಯಿಂದ ಎದ್ದ ಕೂಡಲೇ ಕಾಣಿಸುವ ಪ್ರತಿಯೊಬ್ಬರಲ್ಲಿ ಚುಟುಕಾಗಿ 14 ಲೋಕಗಳು ಚಿಂತನೆ ಮಾಡಿ, ಪ್ರತಿಯೊಬ್ಬರಲ್ಲಿ ವಿರಾಟ್ ರೂಪವನ್ನು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ, ಯಾರು ಯಾರು ದೊಡ್ಡವರೋ ಅವರವರಲ್ಲಿ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ, ಯಾರು ಯಾರು ಚಿಕ್ಕವರೋ ಅವರಲ್ಲಿ ಈ ರೂಪವನ್ನು ಮನಸ್ಸಿನೊಳಗೆ ನಮಸ್ಕಾರ ಮಾಡಿ. ಆ ಚೇತನಕ್ಕ ಬೇಡ, ಚಿಕ್ಕವರಿಗೆ ನಾವು ನಮಸ್ಕಾರ ಮಾಡುವುದು ಬೇಡ, ಚಿಕ್ಕವರ ಒಳಗಿರುವ ದೇವರಿಗೆ ನಮಸ್ಕಾರ ಸಲ್ಲುತ್ತೆ. ಆದ್ದರಿಂದ ಅದನ್ನ ಒಳಗೆ ಮಾಡಿಬಿಡೋಣ, ಮನಸ್ಸಿನೊಳಗೆ ಚಿಕ್ಕವರ ಸುತ್ತು ಇರುವ ವಿರಾಟ್ ರೂಪ, ಒಳಗೆ 14 ಲೋಕಗಳು, ಅಲ್ಲಲ್ಲಿ ಭಗವದ್ ರೂಪ, ಚುಟುಕಾಗಿ ಕ್ಷಣದಲ್ಲಿ ಒಂದು ಸಲ ಸ್ಮರಣೆ ಮಾಡೋಣ. ಹಾಗೆ ಪ್ರತಿಯೊಬ್ಬ ಕಾಣಿಸಿದ ವ್ಯಕ್ತಿಯಲ್ಲೂ ಇದನ್ನ ಬೇಸರವಿಲ್ಲದೆ ದಿನಾಗ್ಲು ಬೆಳಗ್ಗಿಂದ ರಾತ್ರಿವರೆಗೂ ಮಾಡತಾ ಮಾಡತಾ ಬಂದರೆ ಆಗ ಧಾರಣ ಅಂತ ಕಳಿಸಿಕೊಳ್ಳುತ್ತೆ. ನಮ್ಮೊಳಗೆ ಮಾತ್ರ ಅಲ್ಲದೆ ಸಕಲ ಚೇತನಗಳಲ್ಲಿ, ಕಾಣಿಸಿದ ಸಕಲ ಚೇತನಗಳಲ್ಲಿ ವಿರಾಟ್ ರೂಪವನ್ನ ಪದೇ ಪದೇ ನೆನೆದದ್ದಾಗುತ್ತೆ. ಇದನ್ನು ಧಾರಣ ಅಂತಾರೆ. ಇದರಿಂದ ಏನಾಗುತ್ತೆ, ಅದ್ಭುತವಾದ ಫಲಿತಗಳು ಬರುತ್ತೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಫಲಿತಗಳೇನು, ಈ ಚಿಂತನೆ ಮಾಡಿದರೆ ಏನೇ ಅದ್ಭುತವಾದ ಪರಿಣಾಮಗಳಾಗುತ್ತೆ, ಎಂಥೆಂಥ ಅದ್ಭುತವಾದ ಪುಣ್ಯ ರಾಶಿ ಬರುತ್ತೆ ಎಂಬುದನ್ನ ನಾಳೆ 9 ಗಂಟೆಗೆ ಸರಿಯಾಗಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.